योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। यस्माद् ब्रह्मेन्द्ररुद्रादिदेवतानां श्रियोऽपि च प्राणस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीपदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेता युयोत्सवः मामकाः पाण्डवाश्चैव किमकुर्वत सञ्जया। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। गुणगणनिलयं पतिं रमायाः जगदघदहनञ्च वासवी सूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम्। ಪರಮಪವಿತ್ರವಾದ ಭಗವದ್ಗೀತೆಯಲ್ಲಿ ಕರ್ಮಯೋಗದ ರಹಸ್ಯವನ್ನು ಭಗವಂತ ನಿರೂಪಣೆಯನ್ನು ಮಾಡ್ತಾ ಅರ್ಜುನನಿಗೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೇ ಸಂಗೋಸ್ತ್ವಕರ್ಮಣಿ, ಈ ರೀತಿಯಾಗಿ ಅದರ ಸಂಬಂಧಪಟ್ಟ ಸಮಸ್ತ ವಿವರಗಳನ್ನು ಕೂಡ ಒಂದೇ ಶ್ಲೋಕದಲ್ಲಿ ವಿವರಿಸಿ ಸಂಗ್ರಹಿಸಿಕೊಟ್ಟು ಮುಂದೆ ವಿವರಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಗೆ ಉತ್ತರವನ್ನು ನೋಡಿದ್ದೇವೆ. ಯಾವ ರೀತಿಯಾಗಿ ಕರ್ಮವನ್ನು ಆಚರಣೆ ಮಾಡಲೇಬೇಕು. ಕರ್ಮಾಚರಣೆ ಅಂದರೆ ಯಾವುದೋ ಕರ್ಮಾಚರಣೆ ಅನಿಸೋದಿಲ್ಲ, ವಿಹಿತ ಕರ್ಮಾಚರಣೆಯೇ ಆಗಬೇಕು. ಪ್ರತಿಯೊಬ್ಬರೂ ಸಹ ತಮ್ಮ ಪಾಲಿಗೆ ಯಾವ ಕರ್ತವ್ಯ ಕರ್ಮ ವಿಹಿತವಾಗಿದೆ ಅನ್ನೋದನ್ನು ತಿಳಿದು ಅದನ್ನು ಯಾವುದೇ ಫಲದ ಅಪೇಕ್ಷೆಯೂ ಇಲ್ಲದೆ ಮಾಡಿ ಅದನ್ನು ಕೃಷ್ಣಾರ್ಪಣ ಅಂತ ಅರ್ಪಿಸಿದರೆ ಆಗ ಅದು ಯೋಗವಾಗುತ್ತೆ, ಜ್ಞಾನಕ್ಕೆ ಸಾಧನವಾಗುತ್ತೆ, ಹೊರತು ಇಲ್ಲದ ಹೋದರೆ ಸಾಧನವಾಗೋದಿಲ್ಲ ಅಂತ ಅದಕ್ಕೆ ಅರ್ಥ. ಹಾಗೊಂದು ಪ್ರಶ್ನೆ ಬಂತು, ಫಲವನ್ನು ಕೇಳಕೂಡುದು ಅಂತಿದ್ರೆ ಫಲ ಹೇಳ್ತಾರಾದ್ರೆ ಯಾತಕ್ಕೆ? ಫಲ ತಾವೇ ಹೇಳೋದು ಕೇಳಬೇಡಿ ಅಂತ ಹೇಳೋದು, ಇದು ಯಾವ ನ್ಯಾಯ? ವಿಷ್ಣುಸಹಸ್ರನಾಮ ಮೊದಲಾದ ಪ್ರತಿಯೊಂದು ಅಪೂರ್ವವಾದಂಥ ಕೃತಿಗಳ ಕೊನೆಗೂ ಸಹ ಫಲಶ್ರುತಿಯನ್ನು ಹೇಳೋ ಪದ್ಧತಿ ನಮ್ಮಲ್ಲಿದ್ದೇ ಇದೆ. ಮತ್ತು ಫಲ ಕೇಳಬೇಡಿ ಅಂತ ಹೇಳೋದು ನೀವೇ, ಫಲಶ್ರುತಿಯನ್ನು ಹೇಳೋದು ನೀವೇ, ಇದು ವಿರುದ್ಧವಾಗಲಿಲ್ಲವೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ. ಅದನ್ನು ಅನೇಕ ಸರ್ತ ಹೇಳಿದ್ದೇನೆ. ಮುಖ್ಯವಾಗಿ ಇವು ದೊಡ್ಡ ಸಮಸ್ಯೆ ಇದೆ. ಯಾವ ಶಾಸ್ತ್ರಗಳು ಫಲವನ್ನು ಹೇಳಿತೋ ಅದೇ ಶಾಸ್ತ್ರವೇ ಫಲವನ್ನು ಕೇಳಬಾರದು ಅಂತ ಹೇಳಿದಾಗ ಎಷ್ಟು ಗೊಂದಲ ಉಂಟಾಯ್ತಲ್ಲ. ಆದರೆ ಆ ಗೊಂದಲಕ್ಕೆ ಶಾಸ್ತ್ರಗಳೇ ಪರಿಹಾರ ಕೊಟ್ಟಿದೆ ಎಂಬುದನ್ನು ಆಚಾರ್ಯರು ತೋರಿಸಿದರು. ಫಲ ಹೇಳೋದಕ್ಕೆ ಕಾರಣ ರೋಚನಾರ್ಥಂ ಫಲಶ್ರುತಿ. ಎಲ್ಲ ಜಿಜ್ಞಾಸುಗಳು ಒಂದೇ ಹಂತದಲ್ಲಿರೋದಿಲ್ಲ. ಇನ್ನು ಆರಂಭದ ಸಾಧಕರಿರ್ತಾರೆ, ಅವರಿಗೆ ಶಾಸ್ತ್ರ ಫಲ ಕೊಡುತ್ತೆ ಅಂತ ಗೊತ್ತಾದಾಗ ಮುಂದೆ ಪ್ರವೃತ್ತರಾಗಲಿಕ್ಕೆ ಅವಕಾಶವಾಗುತ್ತೆ. ಅದಕ್ಕೋಸ್ಕರ ಫಲಶ್ರುತಿ ಹೇಳಿದ್ದೆ ಹೊರತು ಫಲ ಕೇಳಿ ಮಾಡಬೇಕು ಅಂತ ಅದಕ್ಕೆ ಅರ್ಥ ಅಲ್ಲ ಅಂತ ಹೇಳಿದರು. ಮನೆಯವಳು ಸಾಮಾನ್ಯವಾಗಿ ನೋಡಿ ಏನಾಗುತ್ತೆ, ಮಧ್ಯಾಹ್ನ ಬರ್ತಾನೆ, ಕರೆಂಟ್ ರಿಪೇರಿ ಎಲ್ಲ ಮಾಡಿಬಿಡ್ತಾನೆ, ಸ್ವಿಚ್ ಆಗಿ ತೋರಿಸ್ತಾನೆ, ನೋಡಿ ಬಂತು ಆನ್ ಆಫ್ ಮಾಡಿ ತೋರಿಸ್ತಾನೆ. ನಾವೇನು ಮಾಡ್ತೇವೆ ಆವಾಗ? ಹೇಗೆ ಆನ್ ಆಫ್ ಮಾಡಿದ ಆಗಲೇ ಆನ್ ಮಾಡಿಟ್ಬಿಡ್ತೇವೆ, ಏನಾಗ ಆನ್ ಮಾಡಿ ಇಡೋದಿಲ್ಲ, ನೋಡಿ ಮತ್ತೆ ಆಫ್ ಮಾಡಿಬಿಡ್ತೇವೆ, ಅದು ಬರುತ್ತೆಲ್ಲ ಚೆಕ್ ಮಾಡಿ ಮತ್ತೆ ಆಫ್ ಮಾಡಿಬಿಡ್ತೇವೆ. ಅಲ್ಲಿ ಆನ್ ಮಾಡೋ ಉದ್ದೇಶ ಏನಾಗ? ಬೆಳಕು ನಮಗೆ ಬೇಕಿಲ್ಲ, ಆದರೂ ಆನ್ ಮಾಡಿ ನೋಡ್ತೇವೆ. ಯಾತಕ್ಕೆ? ಅದು ಕನೆಕ್ಷನ್ ಸರಿ ಇದೆಯೋ ಇಲ್ವೋ, ಅದು ಮಾಡಿದ ಸರಿಯೋ ಇದೋ ಇಲ್ವೋ, ಇದನ್ನು ನೋಡಲಿಕ್ಕೆ ನಾವು ಮಾಡ್ತೇವೆ ಹೊರತು ಮಧ್ಯಾಹ್ನ ಬೆಳಕು ಉಪಯೋಗಿಸ್ಲಿಕ್ಕಲ್ಲ. ಅದೇ ರೀತಿಯಲ್ಲಿ ನಾವು ವಿಷ್ಣು ಸಹಸ್ರನಾಮಾದಿಗಳನ್ನು ಅನೇಕರು ಪಾರಾಯಣ ಮಾಡಲಿಕ್ಕೆ ಹೊರಟಾಗ ತುಂಬ ಜನಗಳು ಏನು ಮಾಡಿಬಿಡ್ತಾರೆ, ದೇವರೇ ಇಲ್ಲ, ಯಾಕೆ ವಿಷ್ಣು ಸಹಸ್ರನಾಮ ಹೇಳ್ತಿ? ದೇವರಿದ್ದರೂ ಕೂಡ ವಿಷ್ಣು ಸಹಸ್ರನಾಮ ಹೇಳಬೇಕಾಗಿಲ್ಲ, ಬೇರೆ ಹೇಳಿದರೂ ಸಾಕು, ನೀನೇ ತೋಚಿದ್ದು ಹೇಳಿದರೂ ಸಾಕು, ಸಿನಿಮಾ ಹೇಳಿದರೂ ಸಾಕು, ಈಗೆಲ್ಲ ಹೇಳೋ ಜನ ಸಿಗ್ತಾರೆ, ಅವರಿಗೆಲ್ಲ ಉತ್ತರ ಕೊಡಬೇಕಾಗಿದೆ. ಯಾಕೆ? ದೇವರಿದ್ದೇ ಇದ್ದಾನೆ, ಯಾತಕ್ಕೆ ವಿಷ್ಣು ಸಹಸ್ರನಾಮ ಹೇಳಿದ್ದು ಫಲ ಆಯ್ತಲ್ಲ, ದೇವರಿದ್ದಾನೆ ಅಂತ ಆಯ್ತಲ್ಲ. ಈಗ ನಾವು ಸ್ವಿಚ್ ಹಾಕಿ ಲೈಟ್ ತೋರಿಸಿದ ಮೇಲೆ ಮೂರಾಕ್ಷ ಹಾಕಿ ತೋರಿಸಿದಾಗ ಓಹೋ ಈ ಸ್ವಿಚ್ ಆ ಲೈಟ್ ಸಂಬಂಧಪಟ್ಟಿದ್ದು ಅಂತ ಹೇಗೆ ಗೊತ್ತಾಗುತ್ತಲ್ಲ. ಆ ರೀತಿ ಒಂದು ನಿಯಮವನ್ನು ಮಾಡಿಕೊಟ್ಟಾಗ ದೇವರಲ್ಲಿ ವಿಶ್ವಾಸ ಬರುತ್ತೆ, ಓ ನಿಜ ಅಂತ ಹೇಳ್ತಕ್ಕಂಥ ಭಾವನೆ ಬರುತ್ತೆ. ಮತ್ತು ಬೇರೆ ಯಾವುದೇ ಸ್ತೋತ್ರ ದೇವರಿರಬಹುದು, ಅಲ್ಲಿ ಬೇರೆ ಯಾವುದೇ ಸ್ತೋತ್ರದ ಭಗವಂತನ ಆರಾಧನೆ ಮಾಡಿದಾಗ ಆಗೋ ಫಲವೇ ಬೇರೆ. ಶಾಸ್ತ್ರವಿಹಿತವಾದ ವಿಷ್ಣು ಸಹಸ್ರನಾಮಾದಿಗಳಿಂದ ಆರಾಧನೆ ಮಾಡಿದಾಗ ಆಗೋ ಫಲವೇ ಬೇರೆ. ಅದನ್ನು ತೋರಿಸಲಿಕ್ಕೆ ಕೂಡ ಅಲ್ಲಿ ಫಲಶ್ರುತಿಯನ್ನು ಹೇಳುತ್ತಾರೆ. ಇವತ್ತು ಅದೋ ಒಂದು ಮುಖ್ಯವಾದ ಅಂಶನೇ. ಭಗವತ್ ಸ್ತೋತ್ರವನ್ನು ಮಾಡಬೇಕಾದ ಎಷ್ಟು ಮುಖ್ಯನೋ ಆ ಸ್ತೋತ್ರ ಕೂಡ ವಿಹಿತವಾಗಿರಬೇಕು. ಸ್ತೋತ್ರ ಮಾಡೋ ರೀತಿ ವಿಹಿತವಾಗಿರಬೇಕು. ಸ್ತೋತ್ರ ವಿಹಿತವಾದ ಸ್ತೋತ್ರವಾಗಬೇಕು. ಇವತ್ತು ಸ್ತೋತ್ರ ಅಂತೇಳಿ ಯಾವುದನ್ನು ಹೇಳಿದರೆ ಸ್ತೋತ್ರವಾಗೋದಿಲ್ಲ. ಯಾರೋ ಕೆಲವರು ಬರೆದಿರ್ತಾರೆ, ರಾಯರ ಮೇಲೆ ಬರೆದಿರ್ತಾರೆ, ಆಚಾರ್ಯ ಮೇಲೆ ಬರೆದಿರ್ತಾರೆ, ದೇವರ ಮೇಲೆ ಬರೆದಿರ್ತಾರೆ, ರಾಮದೇವರ ಮೇಲೆ ಬರೆದಿರ್ತಾರೆ. ಆದರೆ ಅದು ಸ್ತೋತ್ರಗಳನ್ನು ಓದೋದಕ್ಕಿಂತ ಮುಂಚೆ ಬರೆದವರು ಯಾರು ಅಂತ ನೋಡಬೇಕು. ಯಾತಕ್ಕೆ ಬರೆದವರು ತಮ್ಮ ತಿಳುವಳಿಕೆಗೆ ತಕ್ಕಂತೆ ಸ್ತೋತ್ರ ಮಾಡಿರ್ತಾರೆ ಹೊರತು ಹೆಚ್ಚು ಮಾಡೋ ಸಾಧ್ಯತೆ ಅವರಿಗಿಲ್ಲ. ತಮ್ಮ ತಿಳುವಳಿಕೆ ಇತಿಮಿತಿಯಲ್ಲೇ ಇರ್ತಾರೆ. ಅವರ ತಿಳುವಳಿಕೆ ತಪ್ಪಾಗಿದ್ದರೆ ಸ್ತೋತ್ರದಲ್ಲೂ ತಪ್ಪು ಹೊಂದಿರುತ್ತೆ. ಅಂಥ ಸ್ತೋತ್ರದಿಂದ ಎಂದೂ ನಮಗೆ ಫಲವಾಗಲು ಸಾಧ್ಯ ಇಲ್ಲ. ವೆಹಿಕಲ್ ಚೆನ್ನಾಗಿರ್ಬೇಕಾದ ಎಷ್ಟು ಮುಖ್ಯನೋ, ಡ್ರೈವರ್ ಚೆನ್ನಾಗಿರ್ಬೇಕಾದ್ದು ಅಷ್ಟೇ ಮುಖ್ಯ. ಈ ಮತ್ತೆ ಇಲ್ಲದೆ ಹೋದರೆ ಯಥಾ ಪ್ರಕಾರ ಅವರ ಪ್ರಯಾಣ ಸುಖಕರವಾಗಲಿಕ್ಕೆ ಸಾಧ್ಯ ಇಲ್ಲ, ಅಪಾಯದಲ್ಲೇ ಪರ್ಯವಸಾನವಾಗಬಹುದು. ಆ ದೃಷ್ಟಿಯಲ್ಲಿ ವಿಹಿತವಾದದ್ದೇ ಆಗಬೇಕು. ಮತ್ತೆ ಎಷ್ಟೋ ಸರ್ತ ಅಂಗಡಿಗೆ ಹೋಗ್ತಾನೆ, ಯಾವುದೋ ಪದಾರ್ಥ ಕೊಳ್ತಾನೆ, ಯಾವ ಕಂಪನಿ ನೋಡ್ಕೊಳ್ತಾನೆ. ಆ ಫ್ರಿಜ್ ಅಂದ್ರೆ ಫ್ರಿಜ್ಜೇನೆ, ಕಂಪನಿ ಯಾಕೆ ನೋಡ್ಬೇಕು ಅದಕ್ಕೆ ಹಾಗಿದ್ರೆ? ಟಿ ವಿ ಅಂದ್ರೆ ಟಿವಿನೇ, ಕಂಪನಿ ಯಾಕೆ ನೋಡ್ತಾನೆ? ಕೆಲವು ಕಂಪನಿಗಳಲ್ಲಿ ದೋಷ ಇರೋದಿಲ್ಲ. ಅದೇ ರೀತಿಯಲ್ಲಿ ಎಲ್ಲ ಹಾಡೋ ಹಾಡುಗಳೇ ಪುರಂದರದಾಸರ ಹಾಡಾಗಬೇಕು, ವಿಜಯದಾಸರದಾಗಬೇಕು, ಗೋಪಾಲದಾಸರದಾಗಬೇಕು. ಯಾಕೆ? ಅವ್ರು ಸಿದ್ಧ ಪುರುಷದವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಆಗ ಅವರ ಮಾತಿಗೆ ಬೆಲೆ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಬಿಟ್ಟರೆ ಯಾವುದೇ ಸ್ತೋತ್ರವನ್ನು ಯಾರೇ ಬರೆದಿದ್ರೆ ಹೇಳ್ಬೋದು ಅಂತ ಏನಾದ್ರು ಹೇಳೋದಾದರೆ, ಮತ್ತೆ ಯಾವುದೇ ಪದಾರ್ಥ ಯಾರೇ ಬೇಕಾದ್ರೆ ತಗೊಳ್ಳಿ. ಹಾಗಿದ್ರೆ ಒಳ್ಳೇದೇ ಬೇಕು, ಒಳ್ಳೆ ಸ್ಕೂಲೇ ಬೇಕು ಅಂತ ಯಾಕೆ ಹೇಳಬೇಕು? ಅದಕ್ಕೆ ಒಳ್ಳೆ ಕಾಲೇಜ್ ಆಗಬೇಕು ಅಂತ ಯಾಕೆ ಹೇಳಬೇಕು? ಯೂನಿವರ್ಸಿಟಿ ಒಂದೇ, ಸಿಲೆಬಸ್ ಒಂದೇ, ಎಲ್ಲ ಒಂದೇ, ಆದರೂ ಕೂಡ ಇದೇ ಕಾಲೇಜ್ ಅಂತ ಯಾಕೆ ಹೇಳ್ತಾನೆ? ಹಾಗಿದ್ರೆ ಅಲ್ಲಿ ಕ್ವಾಲಿಟಿನೇ ಬೇರೆ ಆಗುತ್ತೆ. ಅಧ್ಯಾಪಕರ ಕಾಂಪಿಟೆನ್ಸ್ ಮೇಲೆ ಅವರು ಹೇಳ್ತಕ್ಕಂಥ ಟೀಚಿಂಗ್ ಡಿಫರ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಯಾವುದೇ ಹಾಡನ್ನು ಹೇಳೋದು ಸರಿಯಲ್ಲ. ಇವತ್ತು ತುಂಬ ಜನಗಳು ಭಜನೆ ಇತ್ಯಾದಿ ಮಾಡೋದೇ ಇಲ್ಲ. ಮಾಡ್ತಕ್ಕಂಥ ತುಂಬ ಜನಗಳಲ್ಲೇ ತಲೆ ತೋಚಿದ್ದನ್ನು ಮಾಡ್ತಾರೆ, ಅದೊಂದು ತಪ್ಪದು. ಯಾವುದೋ ರಾಯರ ಮಠಕ್ಕೆ ಒಂದ್ಸರಿ ಹೋದ ಕಾಲಕ್ಕೆ ಆಶ್ಚರ್ಯ ಅಂದರೆ ಪಾಪಾತ ಹೇಳ್ತಾ ಬಂದರು, ಈ ಸ್ತೋತ್ರ ಆ ಸ್ತೋತ್ರ ಲಾಲಿಪ್ರಿಯ ಲಾಲಿ ಸೇವಾಮಧಾರಯ ಅಂತ ಹೇಳಿದ ತಕ್ಷಣ ದಾರಿ ಕಾಣದಾಗಿದೆ ರಾಘವೇಂದ್ರ ಸಿನಿಮಾ ಹೇಳಿಬಿಟ್ರು ರೆಡಿ ಎಂದು ಅವರಾಗಿ. ರಾಘವೇಂದ್ರ ಸ್ತೋತ್ರ ಸಿನಿಮಾ ಹಾಡೋ ಸುದ್ದ ಸುದ್ದಾರು, ಯಾವ ದಾಸರು ಬರೆದಿದ್ದೋ ಅಲ್ಲ ಅದು ಒಂದು. ಅವ್ರು ಹಾಡು ಬರೆದಿರ್ತಾರೆ ರಾಯರ ಮೇಲೆ, ಇನ್ನೊಂದು ಕಡೆ ಇನ್ನೊಬ್ಬರು ಬರೆದಿರ್ತಾರೆ. ಅದಕ್ಕೆ ಅರ್ಥನೇ ಇರೋದಿಲ್ಲ. ದುಡ್ಡು ಎಲ್ಲಿ ಕೊಟ್ಟರೆ ಆ ಕಡೆ ಬರೀತಾರೆ ಅಷ್ಟೇ ಹೊರತು ನಿಷ್ಠೆ ಇರೋದಿಲ್ಲ ಅದರೊಳಗೆ. ಯಾವುದಕ್ಕೆ ನಿಷ್ಠೆ ಇಲ್ಲ, ಹೇಳ್ತಕ್ಕಂಥವನಿಗೆ ನಿಷ್ಠೆ ಇಲ್ಲ, ಕೇಳ್ತಕ್ಕದೇನು ಶಿಷ್ಠೆ ಬರುತ್ತೆ ಅದರಿಂದ ಅದು ಸಾಧ್ಯ ಇಲ್ಲ. ಅಲ್ಲಿ ಅರ್ಥಜ್ಞಾನ ಇರತಕ್ಕಂಥ ಪದಗಳು ಚೆನ್ನಾಗಿರಬಹುದು, ಅದು ಜೋಡಣೆ ಚೆನ್ನಾಗಿರಬಹುದು, ಆ ಸಿದ್ಧಿ ಬೇಕದೆ. ಬರೀತಕ್ಕಂಥ ವ್ಯಕ್ತಿಗೆ ಸಿದ್ಧಿ ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಇದನ್ನೆಲ್ಲ ಗುರುತಿಸಿದರೆ ಫಲಶ್ರುತಿಯ ಮಹಿಮೆ ಕೂಡ ನಮಗೆ ತಿಳಿಯುತ್ತೆ. ಸರಿಯಾದ ದೇವರನ್ನು ಸರಿಯಾದ ಸ್ತೋತ್ರದ ಮೂಲಕ ಆರಾಧನೆ ಮಾಡೋದು. ಆ ದೇವರು ನಂಬಿದ್ದೇನೆ ಅಂತ ಯಾವುದೋ ಸ್ತೋತ್ರ ಹೇಳ್ತಾ ಇದ್ದ, ಆ ಸ್ತೋತ್ರ ಹೇಳಬೇಡ, ವಿಷ್ಣು ಸಹಸ್ರನಾಮ ಹೇಳು, ದ್ವಾದಶ ಸ್ತೋತ್ರ ಹೇಳಿ ಕೆಲಸ ಆಗುತ್ತೆ ನೋಡು, ಅದೇ ವಿಷ್ಣುವನ್ನೇ, ಇದನ್ನು ಆರಾಧನೆ ಮಾಡಿದಷ್ಟೇ ಕೆಲಸ ಆಯಿತು. ಅವ ನಮಗೆ ಅರ್ಥ ಆಗುತ್ತೆ. ಸ್ತೋತ್ರಗಳಲ್ಲೂ ತಾರತಮ್ಯ ಇದ್ದೇ ಇದೆ, ಸ್ತೋತ್ರಗಳಲ್ಲೂ ಸಹ ತಾರತಮ್ಯ ಇದ್ದೇ ಇರೋದರಿಂದ ಅದಕ್ಕೆ ತಕ್ಕಂತೆ ಮಾಡಬೇಕು. ಇವೆಲ್ಲ ನಮಗೆ ಅರ್ಥವಾಗಲಿಕ್ಕೆ. ಮತ್ತು ನಿನ್ನೆ ಹೇಳಿದಾಗೆ ಆರಂಭದ ಅಭ್ಯಾಸಿಗಳಿಗೆ ಫಲದಲ್ಲಿ ಆಕರ್ಷಣೆ ಹುಟ್ಟಿಸಿಬಿಟ್ಟು ಆ ಫಲದಿಂದ ಆಕರ್ಷಿತರಾದ ಅವರು ಸ್ತೋತ್ರಾದಿಗಳು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಸ್ವಲ್ಪ ಉನ್ನತ ಹಂತ ತಲುಪಿದ ಮೇಲೆ ಸೇನ ಫಲವನ್ನು ಕೇಳೋದಲ್ಲ, ದೊಡ್ಡ ವ್ಯಕ್ತಿಯಿಂದ ನಾವು ಜ್ಞಾನವನ್ನೇ ಪಡೆಯಲಿಕ್ಕೆ ಅವಕಾಶ ಇರಬೇಕಾದರೆ, ಮೋಕ್ಷವನ್ನೇ ಪಡೆಯಲಿಕ್ಕೆ ಅವಕಾಶ ಇರಬೇಕಾದರೆ ಕ್ಷುದ್ರವಾದಂತಹ ಐಹಿಕ ಫಲಗಳನ್ನು ನಾನು ಕೇಳಬೇಕಾಗಿಲ್ಲ. ಇದು ಒಳ್ಳೆ ದೃಷ್ಟಾಂತವನ್ನು ನಾವು ಕಾಣುತ್ತೇವೆ. ಇಲ್ಲೇ ದೃಷ್ಟಾಂತ ನೋಡುತ್ತೇವೆ. ಕಾಟಕೋಪನಿಷತ್ತಿನೊಳಗೆ ಯಮದೇವರ ಹತ್ರ ನಚಿಕೇತ ಮಾತಾಡ್ತಾ ಇದ್ದಾನೆ. ಮೂರು ದಿವಸ ನಿನ್ನನ್ನು ಕಾಯಿಸಿಬಿಟ್ಟೆ ನಚಿಕೇತ. ನಚಿಕೇತ ಅಲ್ಲಿಗೆ ಬಂದಾಗ ಯಮದೇವರ ಊರಲ್ಲಿರೋದಿಲ್ಲ. ಯಮದೇವರ ಪತ್ನಿ ಶ್ಯಾಮಲಾದೇವಿ ಸ್ವಾಗತವನ್ನು ಮಾಡ್ತಾಳೆ. ಬಾ ಒಟ್ಟು, ನಿನಗೆ ಆತಿಥ್ಯವನ್ನು ಕೊಡ್ತೇನೆ, ಯಜಮಾನರು ಊರಲ್ಲಿಲ್ಲ, ಬಂದಮೇಲೆ ಜೊತೆ ಮಾತಾಡಬಹುದು, ಏನಾದ್ರು ತಗೊಂಡ್ರೆ ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಉಪವಾಸ ಹಾಗೆ ಕಾಯ್ತಾನೆ, ಪರವರೆಗೂ ಕಾಯ್ತೇನೆ ಅಂತ ಕೂತ್ಬಿಡ್ತಾನೆ. ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, ಮೂರು ದಿವಸ ಆಯ್ತು. ಆಗ ಯಮದೇವರು ವಾಪಸ್ ಬಂದರು. ನೋಡಿದರು ಶ್ಯಾಮಲಾದೇವಿನ ಕೇಳಿದರು, ಏನು ಬ್ರಾಹ್ಮಣನ ಕಾಯಿಸ್ತಾ ಇದ್ದೀನಿ ನೀನೀಗ, ಅತಿಥಿಯನ್ನು ಕಾಯಿಸ್ತಾ ಇದ್ದೀಯಾ, ಅತಿಥಿಗಳನ್ನು ಹಾಗೆಲ್ಲ ಕಾಯಿಸಬಾರದು, ಅತಿಥಿಗಳಿಗೆ ಕೊಡದೆ ನಾವೇನೂ ತಗೊಳ್ಬಾರದು, ಯಾಕೆ ಕಾಯಿಸ್ತಿ ಅಂತ ಕೇಳಿದರೆ, ಇಲ್ಲ ನಾನು ಕಾಯಿಸಲಿಲ್ಲ, ನಾನು ಎಷ್ಟು ಕೇಳಿದ್ರು ತಗೊಳ್ತಾ ಇಲ್ಲ ಆತ, ಅದಕ್ಕೆ ನೀವೇ ಬರಲಿ ಅಂತ ಕಾದಿದ್ದಾನೆ, ಅದು ಸಮಾಧಾನ ಮಾಡಿ ಅಂತ ಹೇಳಿದ ತಕ್ಷಣ ಅವರು ಕೇಳ್ತಾರೆ, ಆ ಏನು ಬೇಕು ನಿನಗೆ? ಮೂರು ದಿವಸ ಕಾಯಿಸಿದ್ದೇನೆ, ಮೂರು ವರ ಕೊಡ್ತೇನೆ ಕೇಳ್ಕೊ ಅಂತ ಹೇಳಿದರು. ಆಗ ಆತ ಕೇಳ್ಕೊಂಡ. ಮೊದಲ ವರದಿಂದ ತನ್ನ ತಂದೆ ತನ್ನ ಬಗ್ಗೆ ಒಳ್ಳೆ ರೀತಿಯಲ್ಲಿ ಪ್ರೀತ್ಯಾದರಗಳನ್ನು ಹೊಂದಲಿ ಅಂತ ಕೇಳಿದ. ಎರಡನೇ ವರದಿಂದ ಸ್ವರ್ಗ ಸಾಧನವಾದ ಅಗ್ನಿ ಯಾವುದು ಅಂತ ಕೇಳಿದ. ಎರಡಕ್ಕೂ ಉತ್ತರ ಕೊಟ್ಟು ಇನ್ನು ಮೂರನೇ ವರವನ್ನು ಕೇಳು ಅಂತ ಹೇಳಿದಾಗ ಆತ ಕೇಳಿದ, ನನಗೆ ಈ ಮರಣಾನಂತರದಲ್ಲಿ ಸಹ ಮತ್ತು ಮೋಕ್ಷಕ್ಕೆ ಹೋದ ಮೇಲೂ ಸಹ ಭಗವಂತ ನಿಯಾಮಕನಾಗಿರ್ತಾನೆಯೋ ಇಲ್ಲವೋ ಇದು ಪ್ರಶ್ನೆ. ಈಗಿರ್ತಾನೆ ಅಂತ ನಿಮಗೆ ಗೊತ್ತಾಗಿದೆ, ಯಾರಿಗೆ? ಯೋಗ್ಯರಿಗೆ. ಉಳಿದವರಿಗೆ ಯಾವಾಗಲೂ ಇರ್ತಾನೆ ಅಂತ ಗೊತ್ತೇ ಇರೋದಿಲ್ಲ ಅವರಿಗೆ. ಯೋಗ್ಯರಿಗೆ ಈಗಿರೋದು ಗೊತ್ತಿರುತ್ತೆ. ಸತ್ತ ಮೇಲೂ ಪರಮಾತ್ಮ ನಿಯಾಮಕನಾಗಿರ್ತಾನೋ ಮತ್ತು ಮೋಕ್ಷಕ್ಕೆ ಹೋದ ಮೇಲೆ ನಿಯಾಮಕನಾಗಿರ್ತಾನೆ ಅಂತ ಪ್ರಶ್ನೆ ಮಾಡಿದಾಗ ಯಮದೇವರು ಹೇಳ್ತಾರೆ, ನಚಿಕೇತ ತುಂಬ ಗಹನವಾದ ಪ್ರಶ್ನೆ, ದೇವತೆಗಳು ಚಿಂತನೆ ಮಾಡ್ತಕ್ಕಂಥ ಪ್ರಶ್ನೆ ಅದು, ಅದನ್ನ ಯಾಕೆ ಕೇಳ್ತೀಯ? ಬೇರೆ ಯಾರು ಕೊಡ್ತೇನೆ ತೊಗೊಂಡ್ಬಿಡು ಅಂತ ಹೇಳಿದ್ದಾರೆ. ಏನು ಕೊಡ್ತೀರಿ ಅಂತ ಕೇಳಿದರೆ, ಬಂಗಾರದ ಒಂದು ಕೊಡ್ತೇನೆ ನಿನಗೆ, ಸಾವಿರಾರು ಗೋವುಗಳನ್ನು ಕೊಡ್ತೇನೆ, ಕುದುರೆಗಳನ್ನು ಕೊಡ್ತೇನೆ, ರಥಗಳನ್ನು ಕೊಡ್ತೇನೆ, ನಿನಗೆ ವಿವಾಹಕ್ಕೆ ಇಷ್ಟಪಡೋದಾದ್ರೆ ಕನ್ಯೆಯರನ್ನು ಕೊಡ್ತೇನೆ, ಬೇಕಾದ್ದು ಕೇಳು, ಆದರೆ ಅದನ್ನು ಮಾತ್ರ ಕೇಳಬೇಡ ಅಂತ ಹೇಳುತ್ತಾರೆ. ಆಗ ನಚಿಕೇತ ಹೇಳ್ತಾರೆ, ಇಲ್ಲ ಇಲ್ಲ ನನಗೆ ಅದ್ಯಾವುದೂ ಬೇಡ, ನನಗೆ ಬೇಕಾಗಿದ್ದು ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಭಗವಂತನ ನಿಯಾಮಕತ್ವದ ಬಗ್ಗೆ ನೀನು ಪ್ರಶ್ನೆ ಕೇಳಿದೆ, ಅದು ಉತ್ತರ ಕೊಡಬೇಕು ಹೊರತು ಯಾವುದು ನನಗೆ ಬೇಡ ಅಂತ ಹೇಳಿಬಿಡುತ್ತೆ. ತಗೋವಂಥವರು ಬೇಡ ಅಂತ ಹೇಳ್ತಾರೆ, ಈ ನಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಆಮೇಲೆ ಸಾಧ್ಯವೇ ಇಲ್ಲ, ಅದಕ್ಕೆ ಉತ್ತರ ಕೊಡಲೇಬೇಕು ಅಂತ ಹಠ ಹಿಡಿದಾಗ ಯಮದೇವರು ಹೊಗಳುತ್ತಾರೆ, ಭಲೇ ನಚಿಕೇತ, ನನ್ನ ಪರೀಕ್ಷೆಯಲ್ಲಿ ಗೆದ್ದು ಬಿಟ್ಟೆ ನೀನು ಅಂತ ಹೇಳಿದೆ, ಗೆದ್ದು ಬಿಟ್ಟೆ ನೀನು, ನಾನು ನಿನ್ನ ಯಾತಕ್ಕಾಗಿ ಕೇಳಿದ್ರೆ ನೀನು ಪ್ರಲೋಭನೆ ಮಾಡಲಿಕ್ಕೆ ಅಂತ ಕೇಳಿದೆ. ತುಂಬ ಗಹನವಾದ ಪ್ರಶ್ನೆ, ಬೇರೆ ಏನಾದರೂ ಕೇಳಿಬಿಟ್ರೆ ಸಮಾಧಾನ ಹೊಂದೋದಾದರೆ ಇಷ್ಟು ಅಮೂಲ್ಯವಾದ ವಸ್ತುವನ್ನು ಯಾತಕ್ಕೆ ಹೇಳಬೇಕು ಅಂತ ನಾನು ಹೇಳಲಿಲ್ಲ, ಆದರೆ ನಿನಗೆ ಅದೇ ಬೇಕು ಅಂತ ಹಠ ಇದೆಯಲ್ಲ, ಈಗ ಹೇಳ್ತೇನೆ ಕೇಳು ಅಂತ ಹೇಳಿದ. ಮೊದಲು ಫಲ ಕೊಡ್ತೇನೆ ಅಂತ ಹೇಳಿದ, ಫಲ ಬೇಡ ಅಂತ ಯಾವಾಗ ನಚಿಕೇತ ಹೇಳಿದ ಆಗ ಬ್ರಹ್ಮಜ್ಞಾನ ಉಪದೇಶ ಮಾಡ್ತಾ ಇದ್ದಾರೆ. ನೋಡಿ ಗೀತೆಗೆ ಒಳ್ಳೆ ಅರ್ಥ ಇದು, ಒಂದು ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಆತೇನಾದರೂ ಕೂಡ ಚಿನ್ನ ಕೊಟ್ಟರೆ ಸಾಕು, ರಾಜ್ಯ ಕೊಟ್ಟರೆ ಸಾಕು, ಹಸುಗಳು ಸಾಕು ಅಂತ ಕೇಳಿದ್ದಿದ್ರೆ ಅದು ಬ್ರಹ್ಮಜ್ಞಾನವನ್ನೇ ಕಳ್ಕೊಂಡು ಬಿಡ್ತಾ ಇದ್ದ. ಅದನ್ನು ಬೇಡ ಅಂದರೆ ಬ್ರಹ್ಮಜ್ಞಾನ ಸಿಕ್ತು. ಅಂದರೆ ಯಾವ ಭಗವದ್ಗೀತೆ ನಮಗೆ ಫಲ ಕೇಳಬೇಡ ಅಂತ ಹೇಳುತ್ತೋ ಅದಕ್ಕೆ ನೇರ ಸಂಬಂಧಪಟ್ಟಿದ್ದು ಎಲ್ಲ ಶಾಸ್ತ್ರಗಳು. ಅದರಲ್ಲೂ ಕಾಟಕೋಪನಿಷತ್ತಿಗೂ ಭಗವದ್ಗೀತೆಗೂ ತುಂಬ ಸಂಬಂಧ ಇದೆ. ಕಾಟಕೋಪನಿಷತ್ತಿಗೂ ಭಗವದ್ಗೀತೆಗೂ ತುಂಬ ಹತ್ತಿರದ ಸಂಬಂಧ. ಅಲ್ಲಿರ್ತಕ್ಕ ಶ್ಲೋಕಗಳು ಭಗವದ್ಗೀತೆಯಲ್ಲಿ ಹಾಗೆ ಪುನರಾವರ್ತಿತವಾಗಿ ಬಿಟ್ಟಿದೆ. ಆಗ ನಮಗೆ ಅರ್ಥ ಆಗುತ್ತದೆ, ಮಹಾಫಲೇಶು ಕದಾಚನ, ಯಾತಕ್ಕೆ ಬೇರೆ ಫಲಗಳನ್ನು ನೀನು ಕೇಳ್ತೀಯ ಅನ್ನೋ ಪರೀಕ್ಷೆ ಮಾಡಿದೆ. ಕೇಳಿದ್ದಿದ್ರೆ ನಿನಗೆ ಅದನ್ನು ಕೊಟ್ಟು ಕಳಿಸಿಬಿಡ್ತಾ ಇದ್ದೆ, ಅದನ್ನು ಕೇಳಿದ್ರೆ ಈ ಹಕ್ಕಿಲ್ಲ. ಆಮೇಲೆ ಆ ಫಲ ಕೇಳಿ ತೊಗೊಂಡ ಮೇಲೆ ಇದನ್ನು ಕೇಳೋ ಹಕ್ಕಿಲ್ಲ ಅವನಿಗೆ, ಅದಕ್ಕೆ ಪರೀಕ್ಷೆ ಮಾಡಿದೆ, ನೀನು ಗೆದ್ದು ಬಿಟ್ಟೆ ಪನ್ನ, ನೀನು ತುಂಬ ಖುಷಿ ಆಯಿತು ನನಗೆ ಅಂತ ಉತ್ತರ ಕೊಡ್ತಾರೆ. ಆಮೇಲೆ ಪರಮಾತ್ಮ ಆಮೇಲೆ ನಿಯಾಮಕನಾಗಿಯೇ ಇರ್ತಾನೆ, ಮರಣಾನಂತರವೂ ಭಗವಂತನೇ ನಿಯಾಮಕ, ಮೋಕ್ಷಾನಂತರವೂ ಭಗವಂತನೇ ನಿಯಾಮಕ, ಮೋಕ್ಷಕ್ಕೆ ಹೋದ್ಮೇಲೂ ದೇವೇಶ್ವರಲ್ಲಿ ಐಕ್ಯ ಬರಲಿಕ್ಕೆ ಸಾಧ್ಯ ಇಲ್ಲ, ಮುಕ್ತರು ಎಂದು ಪರಸ್ಪರ ಅಭಿನ್ನರಾಗಲಿಕ್ಕೆ ಸಾಧ್ಯ ಇಲ್ಲ, ದೇವರೊಂದಿಗೂ ಅವರು ಒಂದಾಗೋದಿಲ್ಲ, ತಾವು ತಾವನೂ ಒಂದಾಗೋದಿಲ್ಲ, ಅಲ್ಲೂ ತಾರತಮ್ಯ ಇದ್ದೇ ಇರುತ್ತೆ ಎಂಬ ವಿಚಾರವನ್ನು ಯಮದೇವರು ಸ್ಪಷ್ಟ ಉತ್ತರ ಕೊಡ್ತಾರೆ. ನಮಗಾಗ ಸ್ಪಷ್ಟ ಅರ್ಥ ಆಯಿತು, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಪ್ರತಿಯೊಂದು ಕರ್ಮವನ್ನು ತಪ್ಪದೇ ಮಾಡಿ ಫಲವನ್ನು ಮಾತ್ರ ಕೇಳಬೇಡಿ ಅಂತ ಹೇಳ್ತಾರೆ. ಈಗ ಅಂಗಡಿಗೆ ಹೋದ ಕಾಲಕ್ಕೂ ಅಷ್ಟೇ, ಯಾವುದೋ ಕೇಳ್ತಾರೆ, ಅದಿಲ್ಲ ಇನ್ನೂ ತಗೊಳ್ಳಿ ಅಂತ ಹೇಳ್ತಾರೆ, ತೊಗೊಂಡ್ಬಿಟ್ರೆ ಸಾಕು ಅವರಿಗೆ. ಆದರೆ ಯಾವಾಗ ಏನು ಮಾಡಿ, ಇಲ್ಲ ಇಲ್ಲ ಅದೇ ಕಂಪ್ನಿದೇ ಬೇಕು ಅಂತ ಹೇಳಿದ್ದೆ, ಅದೇ ಇದ್ರಲ್ಲಿ ಬೇಡ ನನಗೀಗ, ಸ್ವಲ್ಪ ಕಾಯ್ಬೇಕಾಗತ್ತೆ, ಆಯಿತು ತಿಂಗಳು ಬೇಕಾದ್ರೂ ಕಾಯ್ತಾರೆ, ಅದೇ ಬೇಕು ಹಾಗಂತ ತರಿಸ್ಕೊಡ್ತಾನೆ. ಬೇರೆ ತೃಪ್ತನಾಗ್ರ ಅಂತ ತರಿಸ್ಕೊಡೋದಿಲ್ಲ, ಯಾವಾಗ ಬೇರೆ ಬೇಡ ಅದೇ ಬೇಕು ಅಂತ ಹೇಳಿದಾಗ ಮಾತ್ರ ನಮಗೆ ಸಿಗೋದು. ಇವತ್ತು ನಮಗೆ ಬೇರೆ ಎಲ್ಲರೂ ಸಿಗಲಿ, ಜ್ಞಾನನೂ ಸಿಗಲಿ ಅಂದರೆ ಕೊಡೋದಿಲ್ಲ ಭಗವಂತ. ಜ್ಞಾನನ ಯಾವುದಕ್ಕೆ ಇಕ್ವೇಟ್ ಮಾಡೋ ಹಾಗಿಲ್ಲ, ಬೇರೆ ಎಲ್ಲ ತೊಗೊಂಡ್ಬಿಡಿ, ಜ್ಞಾನ ಕಳ್ಕೊಂಡ್ಬಿಡಿ ಅಷ್ಟೇ ಆಗಿದೆ. ನಿಮಗೆ ಜ್ಞಾನ ಬೇಕು ಅಂತಿದ್ರೆ ಬೇರೆ ಯಾವುದನ್ನೂ ಕೇಳಬಾರ್ದು. ಅದಕ್ಕಾಗಿಯೇ ಫಲ ಕೇಳಬೇಡ, ಫಲ ಕೇಳಬೇಡ ಅನ್ನೋ ಉದ್ದೇಶ ಶೋಷಣೆ ಮಾಡಲಿಕ್ಕಲ್ಲ, ಶೋಷಣೆ ಮಾಡಲಿಕ್ಕಲ್ಲ, ಫಲವನ್ನು ಮುಖ್ಯ ಫಲವನ್ನು ಕೊಡಲಿಕ್ಕೆ ಪರಮಾತ್ಮ ಇಷ್ಟಪಡ್ತಾನೆ. ಅದನ್ನು ಕಳ್ಕೊಳ್ತಕ್ಕಂಥ ದಡ್ಡತನ ಮಾಡಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟ ಕಥೆ. ಮುಂದೆ ಆ ಕರ್ಮಯೋಗದ ವಿವರಣೆಯನ್ನು ಭಗವಂತ ಕೊಡ್ತಾ, ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧ ಸಿದ್ಧೋಸ್ತಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯಾವಾಗಲೂ ಸಹ ಯೋಗಸ್ಥ ಕುರು ಕರ್ಮಾಣಿ, ನಾವು ಫಲಸ್ಥರಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂದರೆ ಫಲದಲ್ಲಿ ಗಮನ ಇಟ್ಟು ಕೆಲಸ ಮಾಡ್ತಾ ಇದ್ದೇವೆ, ಅದನ್ನು ಮಾಡಬೇಡ. ಯೋಗಸ್ಥ ಕುರು ಕರ್ಮಾಣಿ, ಯೋಗ ಭಗವಂತ ಅವನ ಕಡೆಗೆ ಮನಸ್ಸನ್ನು ಇಟ್ಟುಬಿಟ್ಟು ಅವನ ಅನುಗ್ರಹವನ್ನು ಬಯಸಿ ಕರ್ಮವನ್ನು ಮಾಡು. ನೋಡಿ ಯೋಗಸ್ಥ ಕುರು ಕರ್ಮಾಣಿ, ಸ್ವಲ್ಪ ಅರ್ಥ ಆಗುತ್ತೆ ನಮಗಾಗ. ಹಿಂದಿನ ಶ್ಲೋಕದಲ್ಲಿ ಕರ್ಮಣ್ಯೇ ವಾಧಿಕಾರಸ್ಥೆ ಅಂತ ಬಂದಿತ್ತು, ಇಲ್ಲಿ ಕರ್ಮಾಣಿ ಅಂತ ಬಂತು. ಕರ್ಮಣಿ ಎಂಬುದು ಏಕವಚನ, ಕರ್ಮಣಿಯೇ ಅಧಿಕಾರಸ್ಥೆ. ಇಲ್ಲಿ ಯೋಗಸ್ಥ ಕುರು ಕರ್ಮಾಣಿ ಅಂತ ಬಹುವಚನ ಬಂತು, ತುಂಬ ಸ್ವಾರಸ್ಯ ಇದೆ ಎಲ್ಲ ಕೂಡ. ಮೇಲ್ನೋಟಕ್ಕೆ ಏನಿಸ್ತಾ ಇತ್ತಲ್ಲಿ, ಕರ್ಮವನ್ನು ಮಾಡು, ಅದು ಯಾವುದೋ ಒಂದು ಕರ್ಮ ಮಾಡು ಅಂತ ಅರ್ಥ ಆಗೋದು. ಇಲ್ಲಿ ಕರ್ಮಗಳನ್ನು ಮಾಡು ಅಂತ ಹೇಳಿದ್ರಿಂದ ಕರ್ಮಗಳು ಒಂದೆರಡು ರೀತಿ ಇಲ್ಲ, ನಿತ್ಯ ನೈಮಿತ್ತಿಕ ದೇಶ ಕಾಲ ವಯಸ್ಸು ಮೊದಲಾದ ಅನೇಕ ರೀತಿ ಇದೆ, ಅದನ್ನೆಲ್ಲ ಮಾಡಬೇಕು ಅಂತ ಅರ್ಥ. ಇದು ಈಶಾವಾಸ್ಯ ಉಪನಿಷತ್ತಿನ ಮಾತದ್ದು, ಕರ್ಮಾಣಿ ಅನ್ನೋ ಮಾತು ಉಪನಿಷತ್ತಿನ ಮಾತದ್ದು. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ. ಈ ಭಗವದ್ಗೀತೆಯ ಕರ್ಮಾಣಿ ಅನ್ನೋ ಪದಕ್ಕೂ ಈಶಾವಾಸ್ಯದ ಕರ್ಮಾಣಿ ಅನ್ನೋ ಪದಕ್ಕೂ ಸಂಬಂಧವನ್ನು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಏನು ಹೇಳ್ತಾ ಇದೆಯೋ ಅದು ಉಪನಿಷತ್ತಿನ ಸಂದೇಶ. ಇದೇ ಸಂದೇಶ ಅಲ್ಲಿ ಉಪನಿಷತ್ತಿನ ದ್ರಷ್ಟಾರ ಮುನಿ ಸ್ವಯಂಭೂವನ್ನು ಅನುಭವಿಸಿ ಹೇಳ್ತಾ ಇದ್ದಾರೆ. ಮನುಷ್ಯ ಯಶಸ್ವಿಯಾಗಿ ಬದುಕಬೇಕು ಅಂತಿದ್ರೆ ಕುರುವನ್ನೇವೇಹ ಕರ್ಮಾಣಿ, ಕರ್ತವ್ಯ ಕರ್ಮಗಳನ್ನು ಮಾಡ್ತಾನೇ ಬದುಕಬೇಕೆ ಹೊರತು ಬಿಟ್ಟು ಬದುಕಲಿಕ್ಕೆ ಬರೋದಿಲ್ಲ. ಅದಕ್ಕೆ ಮಾತೇ ಸಂಗೋಸ್ತ್ವ ಕರ್ಮಣಿ, ಕರ್ಮಾಚರಣೆಯನ್ನು ಬಿಡೋದರಲ್ಲಿ ಎಂದೂ ಗಮನ ಕೊಡಬೇಡ, ಕರ್ಮಾಚರಣೆಯನ್ನು ಬಿಡೋದು ಎಂದೂ ಗಮನ ಕೊಡಬೇಡ. ನಿತ್ಯ ಜೀವನದ ಮಾತನ್ನು ಉಪಯೋಗಿಸ್ತೇವೆ ನಾವು. ವಿದ್ಯಾರ್ಥಿ ಜೀವನದಲ್ಲಿ ಕ್ಲಾಸ್ ಶುರುವಾದರೆ ಜನವರಿ ಬರ್ತಾನೆ ಒಂದ್ಸರ್ತಿ, ಆ ರೀತಿ ಬರೋದೇ ಇಲ್ಲ, ಅಷ್ಟು ದಿವಸ ಬಂದೇ ಇರೋದಿಲ್ಲ, ಆಗ ಬರ್ತಾರೆ ಸಾಕಷ್ಟು ಬೈದು ಬಿಡ್ತಾರೆ. ಈಗ ಬರೋದು ಯೋಚನೆ ಬೇಡವ, ನಿನಗೆ ತಿಳಿಸ್ಬಾರ್ದಾಗಿತ್ತು, ಏನೇ ಆಗಿತ್ತು ಎಲ್ಲ ಬೈದು ಬಿಡ್ತಾರೆ. ಅವು ಯಾವುದೋ ಸರ್ಟಿಫಿಕೇಟ್ ತೊಗೊಂಡು ಬಂದು ಕಳಿಸಿಬಿಡ್ತಾರೆ. ಆಯ್ತು ಹೋಗ್ತೇನೆ, ತುಂಬಾ ಕೆಲಸ ಇದೆ ಹೋಗ್ತೇನೆ, ದಯವಿಟ್ಟು ಸೇರಿಸ್ಕೋಬೇಕು ಅಂತ ಹೇಳ್ತಾರೆ. ಅದೆಲ್ಲ ಆಮೇಲೆ ಆಗಲಿ ಒಂದು ನಾಳೆಯಿಂದ ಇಮಿಡಿಯೇಟ್ ಕ್ಲಾಸ್ ಅಟೆಂಡ್ ಮಾಡೋದು ಸರ್, ಫಸ್ಟ್ ಶುರು ಮಾಡಿ ಅಟೆಂಡ್ ಮಾಡಲಿಕ್ಕೆ ಫಸ್ಟ್ ಮಾಡಬೇಕಾದ ಕೆಲಸ ಅದು. ಇದೆಲ್ಲ ಸೆಟ್ ಆಗೋದು ಪೂರ್ತಿ ವರ್ಷದೇ ಮುಗಿದು ಬಿಡುತ್ತೆ. ಆಮೇಲೆ ಮೊದಲು ಮಾಡಬೇಕಾದದ್ದು ಇನ್ನು ಮೇಲಾದರೂ ಸರಿಯಾಗಿ ಬರಬೇಕಾದದ್ದು ಯಾವ ಯಾವುದೋ ರೀತಿಯಲ್ಲಿ ಮಾಡಬೇಕು ಅದನ್ನೇ ಮಾಡಬೇಕಾದ್ರೆ ಅದನ್ನು ಮಾಡಿದ ವಿಳಂಬ ಮಾಡಿದರೆ ಇನ್ನೂ ಅಪಾಯವಾಗುತ್ತೆ. ಎಷ್ಟು ತಡವಾದರೂ ಚಿಂತೆ ಇಲ್ಲ. ಕುರುವನ್ನೇ ವೇಹ ಕರ್ಮಾಣಿ, ಕರ್ಮದಿಂದ ವಿನಾಯಿತಿ ಇಲ್ಲವೇ ಇಲ್ಲ, ಯಾರಿಗೂ ಇಲ್ಲ. ಅನೇಕರು ಮಾಡಿದ ದೊಡ್ಡ ತಪ್ಪು ಕಲ್ಪನೆಗೆ ಸ್ಪಷ್ಟ ಉತ್ತರ ಭಗವದ್ಗೀತೆ ಕೊಡ್ತಾಯಿ. ಕರ್ಮದ ವಿನಾಯಿತಿ ನಮಗೆ ಉಂಟು ಅಂತ ಅನೇಕರು ಭಾವಿಸಿಬಿಟ್ಟಾಗಿದೆ. ಆಗಲಿ ಕೆಲವರಂತೂ ನಮಗೆ ಕರ್ಮ ಇಲ್ಲವೇ ಇಲ್ಲ ಅಂತ ಕೆಲವರು, ವಿನಾಯಿತಿ ಇದೆ ಅಂತ ಕೆಲವರು, ಕೆಲವರಂತೂ ಮುಖ್ಯವಾದ ಕರ್ಮಗಳ ವಿನಾಯಿತಿ ಅಂತ ಕೆಲವರು. ಏನೋ ನಮ್ಮ ಊಟಕ್ಕೆ ವಿನಾಯಿತಿ ತಗೊಳ್ಳೋದಿಲ್ಲ ಯಾರು ಕೂಡ, ಮತ್ತೆ ಊಟಕ್ಕೆ ತಿಂಡಿಗೆ ಅದಕ್ಕೆಲ್ಲ ತಗೊಳ್ಳೋದಿಲ್ಲ. ಈ ಸಣ್ಣ ಸಂಧ್ಯಾ ವಂದನೆ ಪೂಜೆಗೆ ವಿನಾಯಿತಿ ತಗೊಳ್ಳೋದಿಲ್ಲ ಅದಕ್ಕೆ ಕೂಡ. ಅದು ಮುಖ್ಯವಾದಕ್ಕೆ ಎಕ್ಸೆಂಪ್ಷನ್ ಕ್ಲೇಮ್ ಮಾಡ್ತಾರೆ, ಅದಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿ ಭಗವಂತ ತಿಳಿಸ್ತಾ ಇದ್ದಾನೆ. ಕರ್ಮದಲ್ಲಿ ವ್ಯತ್ಯಾಸ ಇರಬಹುದು, ಒಂದು ಒಂದು ಮತ್ತೊಂದು ಮಾಡಲಿಕ್ಕೆ ಹೇಳಬಹುದೇ ಹೊರತು ಇದನ್ನು ಮಾಡಲೇಬೇಡ ಅದನ್ನು ಬಿಟ್ಟಿದ್ದೇನೆ ಅಂತ ಹೇಳ್ತಕ್ಕಂಥ ಪ್ರಸಂಗ ಇಲ್ಲ. ಅದಕ್ಕೆ ಕರ್ಮಾಣಿ ಅಂತ ಹೇಳಿದ್ರಿಂದನೇ ಸದಾಚಾರ ಸ್ಮೃತ್ಯುಕ್ತವಾದ ಕರ್ಮಾಣಿ. ಬೆಳಿಗ್ಗೆ ಹೇಳೋದು ಒಂದು ಕರ್ಮ, ಸ್ನಾನವೂ ಒಂದು ಕರ್ಮ, ಶಾಸ್ತ್ರ ಹೇಳೋದು ಹಲ್ಲುಜ್ಜೋದು ಒಂದು ಕರ್ಮ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರ ಎಷ್ಟು ದೊಡ್ಡದು ಅಂದರೆ ಹಲ್ಲುಜ್ಜೋದು ನಮ್ಮ ಪ್ರಕಾರ ನಮ್ಮ ಸ್ವಚ್ಛತೆಗೋಸ್ಕರ ಅಷ್ಟೇ ಶಾಸ್ತ್ರ ಹೇಳುತ್ತೆ. ಅದನ್ನು ನಾವು ಹಲ್ಲುಜ್ಜೋ ಕೆಲಸವನ್ನು ಭಗವಂತ ತನ್ನ ಪೂಜಾ ರೂಪದಲ್ಲಿ ಸೇರಿಸ್ಕೊಂಡ್ಬಿಡ್ತಾನಂತದ್ದು, ತನ್ನ ಪೂಜೆಯಲ್ಲಿ ಅದೋ ಒಂದು ಭಾಗವನ್ನು ಸ್ವೀಕಾರ ಮಾಡಿಬಿಡ್ತಾನಂತೆ. ಎಷ್ಟು ಆಶ್ಚರ್ಯ ಇದು. ನಮ್ಮ ಹಲ್ಲುಜ್ಜೋ ಕೆಲಸ, ನಾವು ಸ್ನಾನ ಮಾಡೋ ಕೆಲಸ, ನಮ್ಮ ಭಗವಂತನ ಆರಾಧನೆಗೆ ಬೇಕಾದ ಕರ್ಮಗಳಲ್ಲಿ ಅವು ಸೇರ್ಕೊಂಡ್ಬಿಡುತ್ತೆ ಅಂತ ಕೇಳಿದರೆ, ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ. ನಮ್ಮ ನಮ್ಮ ಕೆಲಸಗಳನ್ನು ಭಗವಂತ ತನ್ನ ಪೂಜೆ ಅಂತ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಸಂಧ್ಯಾ ವಂದನೆ ಪೂಜಾದಿಗಳ ಬಗ್ಗೆ ಎಷ್ಟು ಹೇಳಿದರೋ, ಸತ್ಯಂವದ ಅದು ನನ್ನ ಪೂಜೆ ಅಂತ ಹೇಳ್ತಾನೆ. ಸತ್ಯ ಎಲ್ಲಿ ಯಾರೋ ದಾರಿಯಲ್ಲಿ ಸಿಕ್ಕರು, ಟೈಮ್ ಎಷ್ಟು ಅಂತ ಕೇಳಿದರು, ಸರಿಯಾದ ಟೈಮ್ ಹೇಳಿದ, ಅದು ಭಗವಂತನ ಪೂಜೆ ಅಂತ. ಭಗವಂತ ಟೈಮ್ ಕೇಳಿಲ್ಲ, ಯಾರೋ ಟೈಮ್ ಕೇಳಿದ್ದಾರೆ, ಅವರಿಗೆ ಟೈಮ್ ಹೇಳಿದರೆ ಭಗವಂತನ ಪೂಜೆ ಅಂತ. ಎಷ್ಟು ಆಶ್ಚರ್ಯ ಇದು. ಯಾವನೋ ನೀರು ಕೇಳ್ತಾನೆ, ನೀರು ಕೊಡ್ತಾನೆ, ಅದು ಭಗವಂತನ ಪೂಜೆ. ಯಾರಿಗೋ ಕೊಟ್ಟ ದೇವ್ರ ನೀರಲ್ಲ ಅದು, ದೇವರೇ ಅವನು ಪ್ರೀತನಾಗಲಿ ಅಂತ ಕೊಟ್ಟರೆ ಅದು ದೇವ್ರ ಪೂಜೆಯಲ್ಲಿ ಸೇರುತ್ತಂತೆ. ನಿಜವಾಗಲೂ ಕೂಡ ಇಷ್ಟು ಕರುಣ ನಮ್ಮ ಶಾಸ್ತ್ರ ಇಹ ಮತ್ತು ಪರಗಳನ್ನು ಒಂದೇ ರೀತಿ ನೋಡಿ ಅಭ್ಯಾಸ ಮಾಡಿಕೊಡ್ತು. ಇಹ ಮತ್ತು ಪರಗಳಲ್ಲಿ ಇದು ನಮಗೆ ದೇವರಿಗೆ ಅಂತ ಎರಡು ಭಾಗ ಅಲ್ಲ. ಪ್ರತಿನಿತ್ಯದ ಪ್ರತಿಯೊಂದು ಕರ್ಮವೂ ಕೂಡ ಭಗವಂತನ ಪೂಜೆಯಾಗಿ ಮಾಡಲಿಕ್ಕೆ ಬರುತ್ತೆ ಎಂಬುದನ್ನು ಹೇಳಿದ್ದು ಶಾಸ್ತ್ರ. ಅದಕ್ಕೆ ಕರ್ಮಾಣಿ ಅನ್ನೋ ಪದ ಐಹಿಕವೋದು ಕರ್ಮ. ದೇವರು ಒಪ್ಪದೇ ಇದ್ದವನು ಕೂಡ ಬೆಳಗ್ಗೆ ಎದ್ದೇ ಹೇಳ್ತಾನೆ, ಸ್ನಾನ ಮಾಡಿಯೇ ಮಾಡ್ತಾನೆ, ದೇವರು ಒಪ್ಪನೂ ಮಾಡ್ತಾನೆ. ದೇವ್ರನ್ನ ಒಪ್ಪದೇ ಇರೋನು ಸುಮ್ಮನೆ ಸ್ವಚ್ಛತೆಗೆ ಅಷ್ಟೇ ಮಾಡಿಬಿಟ್ಟು ಮುಂದೆ ಯಾವ ಫಲನೂ ಇಲ್ಲ, ಅಷ್ಟಕ್ಕೆ ಮುಗಿದೋಯ್ತು ಕಥೆ ಅವನು. ದೇವ್ರನ್ನ ಒಪ್ಪೋನಿದ್ದಾನಲ್ಲ, ಅದರಿಂದ ಈಗ ಹಲ್ಲು ಸ್ವಚ್ಛ ಆಯಿತು, ಆರೋಗ್ಯ ಉಳ್ಕೊಂಡಿತು, ಮುಂದೆ ಜ್ಞಾನ ಸಾಧನವಾಯಿತು ಅದರಿಂದ ಅಂತ ಹೇಳ್ತಾರೆ. ಇಷ್ಟು ವಿಶೇಷ ವಿಶಾಲವಾದ ದೃಷ್ಟಿಕೋನ ನಮ್ಮ ಶಾಸ್ತ್ರದಲ್ಲಿ ಉಂಟು. ಅದನ್ನೇ ದಾಸರಾಯರನ್ನು ಎಕ್ಸ್ಟೆಂಡ್ ಮಾಡ್ತಾ ಹೇಳ್ತಾರೆ ಶಾಸ್ತ್ರದ ಮಾತುಗಳನ್ನು. ಬರೀ ಅದು ಇದು ದೇವ್ರ ತನ್ನ ಪೂಜೆಯಿಂದ ಸ್ವೀಕಾರ ಮಾಡ್ತಾನೆ ಅಲ್ಲ. ಮಕ್ಕಳ ಆಡಿಸುವಾಗ, ಮಡದಿಯೊಳಕ್ಕರದಿ ನಲಿವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನವೇರಿ ಮೆರೆವಾಗ, ಬಿಕ್ಕುವಾಗ ಆ ಕಡಿಸುತ್ತಲಿ ದೇವಕ್ಕಿ ತನಯನ ಸ್ಮರಿಸುತ್ತಿ ಹನರ ಸಿಕ್ಕ ನೆಮದೂತರಿಗೆ ಆವಾವಲ್ಲಿ ನೋಡಿದರು. ಆ ಕಳಿಸು ದೇವ್ರ ಪೂಜೆ ಅಂತ. ಎಷ್ಟು ಆಶ್ಚರ್ಯ. ಉಪನ್ಯಾಸ ಕೇಳಬೇಕಾದ್ರೆ ಆ ಕಳಿಸಿದ್ರಲ್ಲ, ಮತ್ತೆ ಯಾವಾಗ ಆ ಕಳಿಸಿದ್ರಲ್ಲ, ಯಾವಾಗದು ದೇವ್ರ ಪೂಜೆ ಯಾವಾಗತ್ತೆ? ಆ ಕಡೆಗೆ ಅನಿವಾರ್ಯ ತಡ್ಕೊಳಕ್ ಆಗ್ತಾ ಇಲ್ಲ ಅವನಿಗೆ. ಆ ಕಡೆಗೆ ಬಾಯಿ ತೆಗೆದ, ಆ ಕಳಿಸಿಬಿಟ್ಟ. ಅವ ಚಿಂತನೆ ಹೇಗೆ ಮಾಡ್ತಾನೆ ಗೊತ್ತಾ? ಈ ಆಕಳಿಸಿದ್ರೆ ಆರಾಮಾಯಿತು, ಈ ಶಕ್ತಿ ಕೊಟ್ಟಿದ್ದಾರು ದೇವರೇನೆ, ಆಕಳಿಸಿ ನಮ್ಮ ಕೈಲಿ ಸಾಧ್ಯ ಇಲ್ಲ, ದೇವರು ಅನುಗ್ರಹ ಮಾಡದೆ ಹೋದರೆ ತೇನವಿನ ತೃಣಮಪಿನ ಚಲತಿ. ಆ ಮೂಲಕ ಅವನು ಮಾಡಿಸ್ಕೊಂಡಿದ್ದಾನೆ, ನಮಗೆ ಆರಾಮ ಕೊಟ್ಟಿದ್ದಾನೆ, ಇದು ಅವನ ಪೂಜೆಯೇ. ಅವನ ಚಿಂತನೆ ಬಂತಲ್ಲ, ಅವನ ಚಿಂತನೆ ಬರೋದಿಲ್ಲ, ಅವನ ಪೂಜೆನೇ. ಮಕ್ಕಳ ಆಡಿಸುವಾಗ, ಕಂಡವ್ರ ಮಕ್ಕಳನ್ನ ಆಡಿಸೋಷ್ಟು ದೊಡ್ಡ ಬುದ್ಧಿ ಇಲ್ಲದ್ರು ಪರವಾಗಿಲ್ಲ, ತನ್ನ ಮಕ್ಕಳನ್ನೇ ಆಡಿಸಿದ್ರೂ ಪರವಾಗಿಲ್ಲ, ದೇವರು ಕೊಟ್ಟ ಮಗು ಇದು, ನನ್ನ ಕರ್ತವ್ಯ ಆಡಿಸೋದು ಅಂತ ಆಡಿಸಿಬಿಟ್ರೆ, ದೇವರು ಚಿಂತನೆ ಬಂದರೆ ಅದು ದೇವ್ರ ಪೂಜೆನೇ. ತನಗೆ ಮೆರವಣಿಗೆ ಆಗ್ತಾ ಇದೆ, ಅಂದಾಣ ವೇರಿ ಮೆರೆವಾಗ ಅಂತ ಹೇಳೋ ಹಾಗೆ, ಹಯ ಪಲ್ಲಕ್ಕಿ ಬದಲಾದ ಗಜ ಮೊದಲಾದ ವಾಹನ ವೇರಿ ಮೆರೆವಾಗ, ಅಲ್ಲೂ ಕೂಡ ದೇವರ ಚಿಂತನೆ. ಇದೆಲ್ಲ ದೇವರು ಕೊಟ್ಟ ಭಾಗ್ಯ ಇದು. ಮತ್ತು ಆನೆ ಮೇಲೆ ಕೂತಿದ್ದೆ, ಆನೆ ಹೋಗ್ತಾ ಇದೆ, ಆನೆ ಯಾರೋ ತಿರುಗಿದ್ರೆ ಗತಿ ಏನಾಗ್ತಿತ್ತೀಗ? ಆನೆ ಸರಿಯಾಗಿ ಕೂಡಿಸ್ಕೊಂಡಿದೆ, ದೇವರ ದಯೆ ಅಂತ ಅರ್ಥ. ಮತ್ತು ವಾಹನ ಸರಿಯಾಗಿ ಹೋಗ್ತಿದೆ, ದೇವರ ದಯೆ ಅಂತ ಅರ್ಥ. ಮಾತು ಮಾತಿಗೆ ದೇವರನ್ನು ಸ್ಮರಣೆ ಮಾಡಲಿಕ್ಕೆ ಬರುತ್ತೆ. ಸಕಲವೆಲ್ಲವೂ ಹರಿ ಸೇವೆಯನ್ನೇ, ರುಗ್ಮಿಣಿ ಅರಸನಲ್ಲದಿಲ್ಲವೆನ್ನಿ. ಈ ರೀತಿಯಲ್ಲಿ ಅಧ್ಯಾತ್ಮ ಹೇಳೋದ್ರಿಂದ ಕರ್ಮಾಣಿ ಅನ್ನೋ ಬಹುವಚನ ಅತ್ಯಂತ ಸಾರ್ಥಕವಾದದ್ದು. ಇವತ್ತು ಯಾವುದೋ ಒಂದು ಗಂಟೆ ದೇವ್ರ ಪೂಜೆ ಮಾಡೋದಲ್ಲ, ಒಂದು 10 ನಿಮಿಷ ದೇವ್ರ ಪೂಜೆ ಮಾಡೋದಲ್ಲ, ವಾರಕ್ಕೊಮ್ಮೆ ಮಾಡೋದಲ್ಲ, ವರ್ಷಕ್ಕೊಮ್ಮೆ ಮಾಡೋದಲ್ಲ, ಪ್ರತಿ ಕ್ಷಣದಲ್ಲಿ ಮಾಡತಕ್ಕಂಥ ಪ್ರತಿ ಕಾರ್ಯವೂ ಕೂಡ ಭಗವಂತನಿಗೆ ಪೂಜೆಯಾಗುತ್ತೆ. ಆ ಒಂದು ದೃಷ್ಟಿಕೋನ ಆಗಿರಬೇಕು. ಆದರೆ ಒಂದು ಎಚ್ಚರ ಇರಬೇಕಷ್ಟೇ, ಅದು ಕ್ಲಬ್ಗೆ ಹೋಗೋದು ದೇವ್ರ ಪೂಜೆ ಆಗುತ್ತಾ ಈ ರೀತಿ ಕೇಳಬಾರ್ದು. ಮತ್ತೆ ಕ್ಲಬ್ಗೆ ಹೋಗೋದಾಗುತ್ತಾ, ಇಸ್ಪೆಟ್ ಆಡೋದಾಗುತ್ತಾ, ಅವೆಲ್ಲ ಆಗೋದಿಲ್ಲ, ವಿಹಿತವಾಗಿರೋ ಅದಕ್ಕೆ ಪ್ರಿಸ್ಕ್ರೈಬ್ ಅಂತ ಕರೆದಿದೆ. ಮತ್ತು ಮಕ್ಕಳ ಆಡಿಸುವ ಯಾತಕ್ಕೆ ಹೇಳಿದ್ರೆ ಪ್ರಿಸ್ಕ್ರೈಬ್ಡೆ ಅದು ಒಂದು ಜನಸಂಖ್ಯೆ ಮುಂದುವರೆದು ವಂಶ ಮುಂದುವರೆಯೋದು ಭಗವಂತನ ಪೂಜೆಗೆ ಅನುಕೂಲವಾಗುತ್ತೆ. ಒಂದು ಆಫೀಸರ್ ಟ್ರಾನ್ಸ್ಫರ್ ಆದ, ಇನ್ನೊಬ್ಬ ಆಫೀಸರ್ ಬರ್ತಾನೆ, ಅದು ಯಶಸ್ವಿಯಾದ ಆಫೀಸ್ ಅದು. ಟ್ರಾನ್ಸ್ಫರ್ ಆದ ಆಫೀಸೇ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಎಷ್ಟು ಹಾಳು ಮಾಡಿದಾಗ ಆಗುತ್ತೆ ಕಾಯ್ಕಿ ನೋಡಂತೆ. ಈಗ ಒಬ್ಬ ವ್ಯಕ್ತಿ ತಾನು ವೆಕೇಟ್ ಮಾಡ್ತಾನೆ ಜಗತ್ತಿನಿಂದ, ಇನ್ನೊಬ್ಬನು ಬಿಟ್ಟು ಹೋಗ್ತಾನೆ, ಜಗತ್ತು ಮುಂದುವರಿಯುತ್ತೆ, ಎಷ್ಟು ಅನುಕೂಲ ಆಗುತ್ತೆ. ಅದರಿಂದ ಆ ದೃಷ್ಟಿಯಲ್ಲಿ ಅದು ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಪಡೆದು ಸರಿಯಾದ ರೀತಿಯಲ್ಲಿ ಬೆಳೆಸಿದರೆ ಅದು ದೇವ್ರ ಪೂಜೆನೇ. ಅಂದರೆ ಯಾವುದು ವಿಹಿತವೋ ಅದೆಲ್ಲ ಭಗವಂತನ ಪೂಜೆ ಆಗುತ್ತೆ. ಆದ್ದರಿಂದ ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ. ಫಲದ ಸಂಗವನ್ನು ಮಾತ್ರ ಹೊಂದಲೇಬಾರದು. ಸಿದ್ಧ ಸಿದ್ಧೋಹೋ ಸಮೋಭೂತ್ವ. ಅದು ಸಿದ್ಧಿಯಾಗಲಿ ಸಿದ್ಧಿಯಾಗದೇ ಇರಲಿ, ಯಾವುದು ಮುಖ್ಯ ಕೆಲಸ ಅಲ್ಲ. ಅಮುಖ್ಯವಾದ ಕೆಲಸಗಳು ಸಿದ್ಧವಾಗಲಿ ಸಿದ್ಧವಾಗದೆ ಹೋಗಲಿ, ಸಮೋಭೂತ್ವ ಸಾಮ್ಯವನ್ನು ಉಳಿಸಿಕೊಡ್ಬೇಕು. ಮನಸ್ಸಿಗೆ ಗೊಂದಲ ಮಾಡಿಕೊಳ್ಳೋದಕ್ಕೆ ಹೋಗುವ ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಅದನ್ನು ಹರಿಕಥಾಮೃತ ಸಾರದಲ್ಲಿ ಸಂಗ್ರಹವನ್ನು ಮಾಡ್ತಾರೆ. ಯಾವುದೇ ಪ್ರಸಂಗ ಬಂದಿರಲಿ, ಹಿಗ್ಗೋದು ಬೇಡ ಕುಗ್ಗೋದು ಬೇಡ, ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ ಅಂತ ಪದ ಉಪಯೋಗಿಸ್ತಾರೆ. ಚಳಿ ಬಿಸಿಲು ಮಳೆ ಗಾಳಿಗಳ ನಿಂದಿಸದೆ, ತುಂಬ ಚಳಿ ಆಯಿತೋ ಯಾಳು ಚಳಿ ಅಂತ ಬೈದು ಬಿಡ್ತಾರೆ. ಮಳೆ ಬಂತೋ ದರಿದ್ರ ಮಳೆ ಅಂತ ಬೈತಾನೆ. ಆಮೇಲೆ ಬಿಸಿಲು ಬಂತೋ ಅಬ್ಬಾಬಾಬ ಬೆಂಕಿ ಬಿಸಿಲು ಅಂತ ಬೈದು ಬಿಡ್ತಾರೆ. ಗಾಳಿ ಬಂದರೆ ಥೂ ಗಾಳಿ ಅಂತ ಅದನ್ನು ಬೈದು ಬಿಡ್ತಾರೆ. ಯಾವುದು ಬಂದರೂ ಬೈತಾನೆ ಶಾಸ್ತ್ರ, ಯಾವುದನ್ನೂ ಬೈಬೇಡಿ ಅಂತ ಹೇಳಿದ್ರು. ಅದಕ್ಕೆ ಸಾಮ್ಯ ಅಂದ್ರೆ ಅದೇನು, ಚಳಿ ಬಂದರೂ ಸರಿ, ಲೈಟ್ ಹೋದ್ರೆ ಯೋಚನೆ ಮಾಡಿಬಿಡಿ ಬೈಬೇಡಿ, ಮತ್ತಷ್ಟು ಬೈಬೇಡಿ ಅಂತ ಹೇಳ್ತಾರೆ. ಮತ್ತೇನೆ, ಯಾಕೆ ಬೆಳಕಿನ ಮಹತ್ವ ಗೊತ್ತಾಯ್ತಲ್ಲ, ಅದೇ ದೇವರ ಭಯ, ವಿಶೇಷವಾದ ಮಹತ್ವ ಅದು ಬೆಳಕಿನ ಮಹತ್ವ. ಸ್ವಲ್ಪ ಕತ್ತಾದರೆ ದುಃಖ ಪಡ್ತೇವೆ ನಾವೀಗ, ಅಂದಂತಮಸ್ತು ಅಂದರೆ ಕತ್ತಲಿನ ಪ್ರಪಂಚ ಅದು, ಅಲ್ಲಿ ಹೋದ್ರೆ ಗತಿ ಎಷ್ಟು ದುಃಖ ಪಡ್ತಾನೆ ಮನುಷ್ಯ. ಅದಕ್ಕೆ ಕತ್ತಲು ಎಷ್ಟು ಅಪಾಯಕರ ಅಂತ ಗೊತ್ತಾಗಬೇಕಾದ್ರೆ ಬೆಳಕು ಹೋದಾಗಲೇ ಗೊತ್ತಾಗುತ್ತೆ ಜ್ಞಾನದ ಮಹತ್ವ. ಅಜ್ಞಾನವನ್ನು ನೋಡಿದಾಗ ಜ್ಞಾನದ ಮಹತ್ವ ಗೊತ್ತಾಗುತ್ತೆ. ಕತ್ತಲೆ ಅನುಭವಿಸಿದಾಗ ಬೆಳಕಿನ ಮಹತ್ವ, ದುಃಖ ಅನುಭವಿಸಿದಾಗ ಸುಖದ ಮಹತ್ವ. ಆದ್ದರಿಂದ ಯಾವುದನ್ನೂ ಬಯೋದು ಬೇಡ, ಎಲ್ಲದನ್ನೂ ಕೂಡ ಭಗವಂತನ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಉಪಯೋಗಿಸ್ಕೊಂಡ್ಬಿಟ್ರೆ ಆಯ್ತಲ್ಲ. ಈ ದೃಷ್ಟಿಯಲ್ಲಿ ಯಾವುದನ್ನು ನಿಂದಿಸಬಾರದು. ಸಿದ್ಧ ಸಿದ್ಧೋಹೋ ಸಮೋಹುತ್ವ ಸಮತ್ವಂ ಯೋಗ ಉಚ್ಯತೆ. ನಮ್ಮಲ್ಲಿ ಹಾಗಲ್ಲ, ಪಾಠ ಓದ್ತಿರ್ತಾನೆ ಪಾಪ ಅಪರೂಪಕ್ಕೆ ಲೈಟ್ ಹೋಗುತ್ತೆ, ಖುಷಿಯಾಗ್ಬಿಡುತ್ತೆ, ಸದ್ಯ ಲೈಟ್ ಹೋಯ್ತಪ್ಪ ಫ್ರೀ ಸ್ವಲ್ಪ ರೆಸ್ಟ್ ಸಿಕ್ಕಾಗಾಯ್ತು ಅಂತ ಹೇಳಿಬಿಡ್ತಾನೆ. ಅದೇ ಟಿ ವಿ ನೋಡ್ಬೇಕಾರೆ ಹೋಗ್ಬಿಟ್ಟು ಬೈಲಿಗೆ ಶುರು ಮಾಡಿಬಿಡ್ತಾನೆ. ಇಂಥ ಹೊತ್ತಲ್ಲಿ ಹೋಗ್ಬೇಕಾ ಲೈಟು, ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ. ಅಂದರೆ ಯಾವುದು ಪಾಠ ಪ್ರವಚನದ ಕಾಲಕ್ಕೆ ಹೋದರೆ ಖುಷಿ ಆಯಿತು, ರೆಸ್ಟ್ ಸಿಕ್ಕಾಗೆ ಅಂತೇಳಿ, ಅಲ್ಲಿ ಹೋದಾಗ ದುಃಖ ಆಯಿತು. ಅಂದರೆ ಯಾವುದು ಬೇಕು ಯಾವುದು ಬೇಡ ಅನ್ನೋದ್ರ ಮೇಲೆ ಪರಿಣಾಮ ಶುರುವಾಗುತ್ತೆ. ಆ ಭಾವನೆ ಇರಬಾರದು. ಮುಖ್ಯವಾದ ಗುರಿ ಭಗವಂತ, ಅವನ ಕಡೆ ಸಂಪೂರ್ಣ ಮನಸ್ಸಿರಬೇಕು, ಬೇರೆ ಕಡೆ ಹೋದಾಗ ಯೋಚನೆ ಮಾಡಬಾರದು. ಆದ್ದರಿಂದ ಉಳಿದ ವಸ್ತುಗಳ ಬಗ್ಗೆ ಸಿದ್ಧಿಗಳ ಬಗ್ಗೆ ದುಃಖ ಪಡಬೇಡ, ದುಃಖನೇ ಪಡಬೇಡ ಅಂತಲ್ಲ. ಮತ್ತೆ ಈಗ ಕೆಲವು ವಿಷಯ ದುಃಖ ಪಡಲೇಬೇಕು ಅಂತ ಹೇಳ್ತಾರೆ. ಯಾವ ವಿಷಯಕ್ಕೆ ಯಾವ ವಿಷಯ ದುಃಖ ಪಡಲೇಬೇಕು ಅಂತ ಕೇಳಿದರೆ, ವಿದ್ಯಾರ್ಥಿ ಅಯ್ಯೋ ಸಿನಿಮಾ ಟಿಕೆಟ್ ಸಿಗಲಿಲ್ವಲ್ಲ ಅಂತ ದುಃಖ ಪಟ್ಬಿಟ್ರೆ ದಡ್ಡ ಅವನು. ಈಗ ಟೆಕ್ಸ್ಟ್ ಬುಕ್ ಇನ್ನೂ ಬಂದಿಲ್ವಲ್ಲ, ಎಷ್ಟು ಇಂಪಾರ್ಟೆಂಟ್ ಅದೀಗ, ಟೆಕ್ಸ್ಟ್ ಬುಕ್ ಇನ್ನೂ ಬಂದೇ ಇಲ್ಲ, ಪಾಠ ಯಾಕೋ ಈ ವಾರ ಸರಿಯಾಗಿ ಆಗಲೇ ಇಲ್ಲ, ನಾನು ಹೋಮ್ವರ್ಕ್ ಯಾಕೋ ಮಾಡಲಿಕ್ಕೆ ಆಗಲೇ ಇಲ್ಲ, ಇದು ದುಃಖ ಪಡಲೇಬೇಕು, ಇನ್ನೂ ಪಾಸ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅವನಿಗೆ. ಅದು ಶಾಸ್ತ್ರ. ಅದರ ಹೊರಗಿನ ವಿಚಾರದ ಬಗ್ಗೆ ದುಃಖ ಪಡೋಕ್ಕೆ ಅಪಾರ್ಥ ಮಾಡಿಕೊಂಡು ಯಾವುದಕ್ಕೂ ಯೋಚನೆ ಮಾಡಬೇಡ. ಟೋಟಲಿ ಇಂಡಿಫರೆಂಟ್ ಆಗಿದ್ದು ಬಿಡು ಅಂದರೆ ಅವನ ಜಗತ್ತು ಹಾಳಾಗಿ ಹೋಗುತ್ತೆ. ಅವನಿಂದ ಜಗತ್ತು ಸಂಪೂರ್ಣ ಹಾಳಾಗೋಗುತ್ತೆ. ಫಸ್ಟ್ ಕೆಟ್ಟ ನಿಂತು ಡ್ರೈವರ್ ಕೇಳಿದ, ಅದು ಹಾಗೆ ಬಿಡ್ರಿ ಹಾಗೆ ಆಗ್ತಾರೆ ಯೋಚನೆ ಮಾಡಬೇಡಿ ಅಂತ ಕೇಳಿದರೆ ಕೂತರ ಗತಿ ಏನಾಗಬೇಕಾಗ, ಬಸ್ಸು ಕೆಟ್ಟ ನಿಂತು ಬಿಟ್ಟಿದೆ ಅಡವೆ ಮಧ್ಯರಾತ್ರಿ ಬೇರೆ ಯಾಕೆ ಕೆಡ್ತು ಅಂದರೆ ಹಾಗೆ ಆಗುತ್ತೆ ಬಿಡ್ರಿ, ನೀನೇ ಮಾಡ್ತೀವಿ ಬಿಡಿ ಸೇರ್ಕೊಂಡು ನಿಂತು ಬಿಡ್ತಾರೆ ಸಿಗರೇಟ್ ಸೇರ್ಕೋತ ನನ್ಗಂಟೆ ನೋಯ್ತು ಅಂತ ಕೇಳಿದರೆ ಅದು ಬಿಡ್ತಾರೆ ಹಿಡ್ಕೊಂಡು ಅವನನ್ನು. ಬೇರೆ ವಿಷಯ ಬಂದಾಗ ಪರವಾಗಿಲ್ಲ, ಅದು ವಿಷಯ ಯೋಚನೆ ಮಾಡಲೇಬೇಕು ಅವನಿಗೆ. ಅಷ್ಟು ಜನದ ರಕ್ಷಣೆ ಒಂದು ಜವಾಬ್ದಾರಿ ಇದೆ, ಮುಂದೆ ಹೋಗಬೇಕಾಗಿದೆ, ಏನು ಮಾಡೋಕೆ ಇಮ್ಮಿಡಿಯೇಟಾಗಿ ಪ್ರಯತ್ನ ಮಾಡಬೇಕು. ಇದು ನಮ್ಮಲ್ಲಿ ತಪ್ಪಾಯಿತು. ತುಂಬ ಜನಗಳು ವೇದಾಂತವನ್ನು ಏನಂತ ತಿಳ್ಕೊಂಡ್ಬಿಟ್ರು, ಟೋಟಲ್ ಇಂಡಿಫರೆನ್ಸ್ ಟು ಎವ್ರಿಥಿಂಗ್ ಅಂತ ತಿಳ್ಕೊಂಡ್ಬಿಟ್ರು. ಜನಕ್ಕೆ ಸಿಟ್ಟು ಬಂತಾಗ ಇವರಿಂದ ಸಮಾಜಕ್ಕೆ ಏನು ಉಪಯೋಗ ಆಗಿದ್ರೆ ಅಂತೇಳಿ ವೇದಾಂತವನ್ನೇ ದ್ವೇಷ ಮಾಡಿಬಿಟ್ರು ಜನ. ಹಾಗಿರಬಾರ್ದು. ಭಗವಂತನಿಗೆ ಸಂಬಂಧಪಡದ ವಿಚಾರಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಅಂತ, ಸಂಬಂಧಪಟ್ಟಿದ್ದು ಯೋಚನೆ ಮಾಡಿ. ಅದಕ್ಕೆ ಹೇಳ್ತಾರೆ, ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದಿ ಅಶನೆ ಬೆರಡು ತುಣ್ಣುತ ಗಸಗಸನೆ ತಾಂಬೂಲ ಪಶುವಿನಂದದಿ ಮೆದ್ದು ಕುಸುಮ ಗಂಧಿಯ ರವಿಸುತ ನಗುತ ಶ್ರೀರಮಣ ತವ ಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ. ನಾನು ಎಷ್ಟು ತಪ್ಪು ಮಾಡಿಬಿಟ್ಟೆ, ದಶಮಿ ಏಕಾದಶಿ ದ್ವಾದಶಿ ದಿನದಂಥ ದಿನತ್ರಯಗಳನ್ನು ನಾನು ಊಟದ ದಿವಸಗಳನ್ನಾಗಿ ಮಾಡಿಕೊಂಡು ಬಿಟ್ಟೆ, ಹರಿದಿನವನ್ನಾಗಿ ಆಚರಿಸಲೇ ಇಲ್ಲ ಏಕಾದಶಿಯನ್ನು. ಎಷ್ಟು ದುಃಖ ಪಡ್ತಾರೆ, ಇದು ಮೊದಲೇಬೇಕಾದದ್ದು. ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ. ಎಷ್ಟು ಅಪೂರ್ವವಾದ ಮಾತು. ಇದನ್ನೆಲ್ಲ ನಾವು ಕೇಳಿದರೆ ದುಃಖ ಪಡಬೇಕಾದ ಜಾಗದಲ್ಲಿ ದುಃಖ ಪಡಬೇಕು, ದುಃಖ ಪಡಬಾರದ ಜಾಗದಲ್ಲಿ ಪಡಬಾರದು, ಅದನ್ನು ಹೇಳ್ತಾರೆ. ಅದನ್ನು ಮುಂದುವರಿಸಿ ಭಗವಂತ ಸಮತ್ವಂ ಯೋಗ ಉಚ್ಯತೆ. ಈ ಸಾಮ್ಯವನ್ನು ಸಾಧಿಸ್ತೇವಲ್ಲ ಅದು ಯೋಗ. ಅದು ಕಷ್ಟ ಸುಖಗಳು ಬಂದ ಕಾಲಕ್ಕೆಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು. ನಾವೀಗ ದುಃಖವಾಯ್ತಲ್ಲ, ನನ್ನ ಮನಸ್ಸು ಏನು ಅನಿಸ್ತೀವಿ ಈಗ, ಅದು ಮನಸ್ಸಿಗೆ ಮುಟ್ಟಿತು ಅಂದರೆ ಸಾಧನೆ ಸಾಲದು ಅಂತ ಅರ್ಥ. ಸುಖ ಬಂದ ಗುಬ್ಬಿಟ್ಟುಬಿಟ್ಟ ಆಗ ಕಂಟ್ರೋಲ್ ಮಾಡ್ತಾನೆ, ಅದು ಸಾಧನೆ ಅಂತ ಅರ್ಥ. ಅದನ್ನೇ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ಸುಖ ದುಃಖಗಳು ಬರೋದು ಹೋಗೋದು ನಮಗೆ ಮುಖ್ಯ ಅಲ್ಲ, ನಮಗೆ ಭಗವಂತನ ಮನಸ್ಸು ಕೇಂದ್ರೀಕೃತವಾಗೋದು ಭಾರಿ ಮುಖ್ಯ. ಅದು ತೊಂದರೆ ಆಗಲಿಲ್ಲ ಅಂದರೆ ಉಳಿದ ಬಗ್ಗೆ ಯೋಚನೆ ಮಾಡಲೇಬೇಕಾಗಿಲ್ಲ. ಅದು ನಿತ್ಯ ಜೀವನದಲ್ಲಿ ಪ್ರಾಕ್ಟಿಕಲ್ಲ ನೋಡಕ್ಕೆ ಬರುತ್ತೆ, ನಮ್ಮ ಜೀವನದಲ್ಲೇ ನೋಡಲಿಕ್ಕೆ ಬರುತ್ತೆ. ಇವತ್ತು ಎಷ್ಟರ ಮಟ್ಟಿಗೆ ನಾನು ಸಾಮ್ಯವನ್ನು ಸಾಧಿಸಿದೆ, ಬೆಳಗಿನಿಂದ ಸಾಯಂಕಾಲದ ನನ್ನ ಜೀವನದೊಳಗೆ ಎಷ್ಟೆಷ್ಟು ಪ್ರಸಂಗ ನಡೀತು, ಎಷ್ಟು ಕಡೆ ಸಾಮ್ಯವನ್ನು ಸಾಧಿಸಿದ್ದು ನಾನೀಗ. ಬರೀ ಟೆನ್ಷನ್ನು ಟೆನ್ಷನ್ ಅವನಿಗೆ ಮಾತೆತ್ತಿದರೆ ಇದು ಹಾ ಹೂ ಅಂತ ಇದ್ದರೆ ಯೋಗ ಅಲ್ಲ ಅದು. ಈ ಯೋಗವನ್ನು ಸಾಧಿಸಬೇಕು. ಅದು ನಿನ್ನೆ ಹೇಳಿದೆ, ಯೋಗಾಸನದ ಯೋಗ ಯೋಗ ಅಲ್ಲ, ನಿಜವಾಗ್ಲೂ ಕೂಡ ಜ್ಞಾನದ ಯೋಗ ಅದು ಯೋಗ. ಅದು ಯೋಗಾಸನ ಯೂಸ್ಲೆಸ್ ಅಲ್ಲ, ಅದು ಸೆಕೆಂಡರಿ ಅಷ್ಟೇ. ಈ ಒಂದು ಭಾವನೆ ಇದ್ದವನಿಗೆ ಅದು ಹೆಲ್ಪ್ ಮಾಡುತ್ತೆ. ಅದು ಬರೀ ಯೋಗಾಸನದ ಸಿದ್ಧಿ ಬರುತ್ತೆ ಅಂತಕೊಂಡ್ರೆ ಮಾತ್ರ ಭಾರಿ ತಪ್ಪು ಅಷ್ಟೇ. ಇವತ್ತು ಯೋಗಾಸನದ ಕ್ಲಾಸ್ಗಳಲ್ಲಿ ಅಧ್ಯಾತ್ಮದ ವಿಚಾರಣೆ ಇರೋದಿಲ್ಲ. ಹಾ ಕೂಡಿ ಹೀ ಕೂಡಿ, ಹಾ ಕಾಲೆತ್ತಿ ಹೀ ಕೈ ಎತ್ತಿ ಅಂದರೆ ಇದು ಯೋಗ ಅಲ್ಲ. ಅದಕ್ಕೊಂದು ಹಿನ್ನೆಲೆ ಬೇಕು. ಮೂಲತಃ ಭಗವಂತನ ಚಿಂತನೆಯನ್ನು ಮಾಡತಕ್ಕಂಥ ಭಾವನೆ ಇಟ್ಕೊಂಡಾಗ ಮುಂದೆ ಸರಿ ಪದ್ಮಾಸನ ಹಾಕೊಂಡು ಕೂಡಿ ಕೂತಿ ಮುಂದೇನು ಏನು ಉಪಯೋಗ ಇಲ್ಲ. ಪದ್ಮಾಸನ ಕೂತ ಮೇಲೆ ಏನು ಧ್ಯಾನ ಮಾಡಬೇಕು ಅವನೀಗ, ವಿಷಯನೇ ಇಲ್ಲ. ಎಕ್ಸಾಮ್ ಅದನ್ನು ಕೂತಿದ್ರೆ ವಿಚಾರ ಏನು ಓದೇ ಇಲ್ಲ, ಬ್ಲಾಂಕ್ ಪೇಪರ್ ಇದ್ದರೆ ಹಾಗೆ ಹಾಕಿ. ಓದಿದವರಿಗೆ ಎಷ್ಟು ಉಪಯೋಗ ಆಗುತ್ತೆ, ಓದೋದನ್ನು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ವೀರಾಸನ, ಸ್ವಸ್ತಿಕಾಸನ, ಪದ್ಮಾಸನ ಆಸನಗಳ ಪ್ರಯೋಜನ ಜ್ಞಾನ ಇದ್ದವನಿಗೆ, ಜ್ಞಾನ ಇದ್ದವನಿಗೆ ಪ್ರಯೋಜನವಾಗುತ್ತೆ ಹೊರತು ಜ್ಞಾನ ಇಲ್ಲದವನಿಗೆ ಅದು ಫಿಸಿಕಲ್ ಎಕ್ಸಸೈಸ್ ಅಷ್ಟೇ, ಉಪಯೋಗಕ್ಕೆ ಬರೋದಿಲ್ಲ. ನಿಜವಾಗಲೂ ಯೋಗ ಅನ್ನೋದು ಬೇಸಿಕಲಿ ಅದು ಮೆಂಟಲ್ ಎಕ್ಸಸೈಸ್ ಆಗಬೇಕು. ಮೆಂಟಲ್ ಎಕ್ಸಸೈಸೇ ಹೊರತು ಫಿಸಿಕಲ್ ಎಕ್ಸಸೈಸ್ ತುಂಬ ಸೆಕೆಂಡರಿಯಾಗಿ. ಇವತ್ತು ಪೂರ್ತಿ ಬದಲಾಗಿರೋದೇ ಅದರ ದುರಂತ. ಮಾನಸಿಕವಾದಂತಹ ಶಿಕ್ಷಣ ಇದೆಯಲ್ಲ ಅದು ಆಸನ ಹಾಕೋದು ಅಂತ ಕೇಳಿ. ಎಷ್ಟೋ ಪದ್ಮಾಸನ ನೋಡಿ ಹಾಗೆ ಕೂತಿರ್ತೇನೆ ದಿನಗಟ್ಟಲೆ ಅಂತ ಕೇಳಿದರೆ ಇದು ಉಪಯೋಗ ಇಲ್ಲ. ಮನಸ್ಸಲ್ಲಿ ಹಾಗೆ ಇದ್ದಿರ್ತಾ ಇತ್ತು ನೋಡಿ, ಒಳ್ಳೆ ಧೈರ್ಯವಾಗಿ ಕೂತಿರ್ತೇನಲ್ಲ ಅದು ಶ್ರೇಷ್ಠವಾದದ್ದು. ಆ ಭಾವನೆಯನ್ನು ತರಲಿಕ್ಕೆ ಸಿದ್ಧ ಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಚತೆ. ಇದನ್ನು ಪತಂಜಲಿಗಳು ಹೇಳಲಿಲ್ಲ, ಇದನ್ನ ಅರ್ಥ ಮಾಡೋದು. ಯೋಗ ಚಿತ್ತವೃತ್ತಿ ನಿರೋಧ ಅಷ್ಟೇ. ಯಾವ ಚಿತ್ತವೃತ್ತಿ ನಿರೋಧ ಅಲ್ಲಿ ಈ ಸ್ಪಷ್ಟೀಕರಣ ಇಲ್ಲ. ಏಕೆಂದರೆ ಭಗವದ್ಗೀತೆಯಂತೆ ಪರಮಾತ್ಮನ ಪಾರಮ್ಯವನ್ನು ಪರಮಾತ್ಮನ ಸ್ವಾತಂತ್ರ್ಯವನ್ನು ಸಾಧನೆ ಮಾಡಲಿಕ್ಕೆ ಹೋದಿದ್ದು ಪತಂಜಲಿ ಯೋಗ ಅಲ್ಲ. ಅದಕ್ಕೆ ಆ ಗುರಿ ಇಲ್ಲ, ಆ ಗುರಿ ಸೀಮಿತವಾದದ್ದು. ಭಗವದ್ಗೀತೆ ಯೋಗ ಮಾತ್ರ ಭಗವಂತನ ಕಡೆಗೆ ನಮ್ಮನ್ನು ಒಯ್ತಕ್ಕಂಥ ಯೋಗ. ಆ ವ್ಯತ್ಯಾಸವನ್ನು ತಿಳ್ಕೊಂಡಿದ್ರೆ ಸರಿ. ಅದು ಮುಂದೆ 6ನೇ ಅಧ್ಯಾಯದ ವಿಸ್ತಾರ ನೋಡ್ತೇವೆ. ಆದ್ದರಿಂದ ಈ ಸೂಕ್ಷ್ಮ ವಿಚಾರ ಸಾಕದಕ್ಕೆ. ಸಮತ್ವಂ ಯೋಗ ಉಚ್ಯತೆ, ಈ ಸಮತ್ವವೇ ಯೋಗ. ಅದನ್ನು ಒಂದು ತಮಾಷೆಯ ಒಂದು ಪ್ರಸಂಗ ಬಂತು ಅಂತ ಹೇಳ್ತೇನೆ. ಸಮತ್ವದ ಬಗ್ಗೆ ಮಹಾಭಾರತದಲ್ಲೇ, ಭಗವದ್ಗೀತೆ ಹೇಗೋ ಮಹಾಭಾರತದ್ದೇ ಗ್ರಂಥ, ಅಲ್ಲೊಂದು ಭಾಗ ಬರುತ್ತೆ. ಒಬ್ಬ ಜಾಜಲಿ ಅಂತ ಒಬ್ಬ ಮುನಿಗಳು, ಜಾಜಲಿ ಅಂತ ಮುನಿ ಬಹಳ ದೊಡ್ಡ ಮುನಿಗಳವರು, ತಪಸ್ಸು ಮಾಡ್ತಾ ಇರ್ತಾರೆ, ಎಷ್ಟೋ ವರ್ಷ ತಪಸ್ಸು ಮಾಡ್ತಾರೆ. ಒಂದು ದಿವಸ ಏನಾಯ್ತಂತೆ, ಅವರಿಗೆ ಭಾರಿ ಭಾರಿ ಖುಷಿಯಾಯಿತು ತಪಸ್ಸು ಮಾಡ್ತಿದ್ದಾಗ. ಆಗ ಕಣ್ಣು ತೆಗೆದು ನೋಡ್ತಾರೆ, ತಪಸ್ಸು ಸಿದ್ಧಿ ಬಂದಾಗಾಯ್ತು, ಭಾರಿ ಆನಂದವಾಗಿಬಿಟ್ಟಿದೆ ಅವರಿಗೆ. ಹೇಳಬೇಕು ಅಂತ ನೋಡಿದರಂತೆ, ಸ್ವಲ್ಪ ತಲೆ ಕಡೆ ಗಮನ ಕೊಡ್ತಾರೆ. ನೋಡಿದರೆ ತಲೆಯಲ್ಲಿ ಹಕ್ಕಿಗಳು ಗೂಡು ಕಟ್ಕೊಂಡು ವಾಸ ಮಾಡ್ತಾ ಇದ್ವು ಅಂತ. ಅವರ ತಲೆ ಹಕ್ಕಿಗಳು ಗೂಡು ಕಟ್ಕೊಂಡಿದ್ವು ಅಂತ. ಎಷ್ಟು ಆಶ್ಚರ್ಯ! ಎಂಥ ಮುನಿಯರು, ಎಷ್ಟು ದಿವಸ ತಪಸ್ಸು ಮಾಡಬೇಕು? ವಾಲ್ಮೀಕಿಗಳ ಮೇಲೆ ಹುತ್ತ ಕಟ್ಟಿತ್ತು, ಇವ್ರ ಮೇಲೆ ಗೂಡು ಕಟ್ಟಿತ್ತಂತೆ. ಅವರು ವಾಲ್ಮೀಕಿ, ಇವರು ಜಾಜಲಿ. ಸ್ವಲ್ಪ ನೋಡಿದ್ರಂತೆ, ಆದರೆ ಸ್ವಲ್ಪ ಅವ್ರಿಗೆ ಕನಿಕರ ಬಂತಂತೆ. ನಾನು ಎದ್ದೋಗಿಬಿಟ್ರೆ ಪಾಪ ಆ ಪಕ್ಷಿಗಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಪಾಪ ಅವಕ್ಕೆಲ್ಲ ತುಂಬ ತೊಂದರೆ ಆಗಿಬಿಡುತ್ತೆ, ಒಳ್ಳೆ ರೀತಿಯಲ್ಲಿ ದಾಂಪತ್ಯ ಸಾಗಿಸ್ಕೊಂಡಿವೆ, ನಾನು ಹೇಳೋದು ಬೇಡ ಅಂತ ಮತ್ತೆ ತಪಸ್ಸು ಕಂಟಿನ್ಯೂ ಮಾಡಿಬಿಟ್ರಂತೆ. ಹಾಗೇನೆ ತಪಸ್ಸು ಕಂಟಿನ್ಯೂ ಮಾಡಿದ್ರಂತೆ. ಎಷ್ಟೋ ದಿವಸ ಆಯಿತು, ಆಮೇಲೆ ಕಣ್ಣು ತೆಗೆದ್ರು, ಮತ್ತೆ ಕಣ್ಣು ತೆಗೆದ್ರು. ಒಂದು ದಿವಸ ನೋಡ್ತಾರೆ, ಆ ಪಕ್ಷಿಗಳಿಗೆ ಮರಿಗಳು ಬೇರೆ ಹಾಕಿಬಿಟ್ಟೆ ಈಗಾಗಲೇ. ಅದು ಬರೀ ಗಂಡು ಹೆಣ್ಣು ಪಕ್ಷಿಗಳಿದ್ದು ಮರಿಗಳು ಹಾಕಿಬಿಟ್ಟಿದ್ವಿ ಅಂತ ನೋಡ್ತಾರೆ. ಪಾಪ ಚಿಕ್ಕ ಮರಿಗಳು ಇವೆಲ್ಲ ಕೂಡ, ಈಗ ನಾನು ಎದ್ದೋಗಿಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅವಾಗ ಅಂತ ಮತ್ತೆ ತಪಸ್ಸು ಮುಂದುವರಿಸಿಬಿಟ್ಟು. ಅಂತ ಎಂಥ ಪ್ರಾಣಿದಯ ಇದು, ಎಂಥ ಸರ್ವಭೂತ ಹಿತತ್ವ, ಸರ್ವಭೂತ ದಯಾಪುಷ್ಪಂ ಅಂತ ಇದ್ದೇನೆ. ಜಾಜದಗಳ ಸಿದ್ಧಿ ಭಾರಿ ಅಪೂರ್ವವಾದ ಸಿದ್ಧಿ ಇದು. ಇವತ್ತು ನಾವು ಪ್ರಾಣಿಗಳನ್ನು ಯಾರಿಗೆ ಮನುಷ್ಯನೇ ಕೇರ್ ಮಾಡೋದಿಲ್ಲ, ಆದರೆ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು, ಹೇಗೆ ಬದುಕಿದ್ದಾನೆ ಪುಣ್ಯಾತ್ಮ, ಅವಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ತಪಸ್ಸು ಮತ್ತೆ ಮುಂದುವರಿಸಿದ್ದೇನೆ. ಎಷ್ಟೋ ದಿವಸವಾಯಿತು, ಆಮೇಲೆ ನೋಡಿದರೆ ಪಕ್ಷಿಗಳೆಲ್ಲ ಹಾರಾಟ ತಣ್ಣಗ ಮಾತ್ರ ಇದ್ವು, ಪಕ್ಷಿ ಬರಿಗಳು ಮಾತ್ರ ಇದ್ವು. ಇನ್ನೊಂದ್ಸತಿ ಕಣ್ಣು ತೆಗೆದಾಗ ಆ ತಂದೆ ತಾಯಿ ಪಕ್ಷಿಗಳಿರಲಿಲ್ಲ. ಯೋಚನೆ ಮಾಡಿದಪ್ಪ, ಈಗ ಎದ್ದು ಬಿಟ್ಟರೆ ತಂದೆ ತಾಯಿ ಪಕ್ಷಿ ಆಹಾರ ತರಲಿಕ್ಕೆ ಅಂತ ಹೋಗಿರುತ್ತೆ, ನಾನು ಎದ್ದು ಹೋಗಿಬಿಟ್ರೆ ಪಾಪ ಮರಿಗಳು ಹುಡ್ಕೊಂಡು ಎಲ್ಲಿ ಬರಬೇಕು ಮತ್ತೆ ಪಾಪವು ಅಂತ ಮತ್ತೆ ಕೂತಂತೆ ಪುಣ್ಯಾತ್ಮ. ಎಷ್ಟೋ ದಿವಸ ಆಯ್ತು, ಕಣ್ಣು ಮುಚ್ಚಿದ ತಕ್ಷಣ ಧ್ಯಾನನೇ ಶುರು ಅವರಿಗೆ. ಮತ್ತೆ ಒಂದು ಗಂಟೆ 2 ಗಂಟೆ ಹೇಳೋರಲ್ಲ ಅವರು, ಯಾವಾಗ ಎತ್ತರಾಗ ಮುಂದೆ ಹೇಗೂ ಬರುತ್ತೆ, ಇನ್ನು 2-3 ಶ್ಲೋಕದಲ್ಲಿ ಆ ವಿಷಯ ಬರುತ್ತೆ. ಎಷ್ಟೋ ದಿವಸ ಆಯ್ತು, ಅದನ್ನು ತೆಗೆದು ನೋಡ್ತಾರೆ, ಆಗ ಪಕ್ಷಿಗಳು ಇರಲಿಲ್ಲ, ಪಕ್ಷಿಗಳು ಇರಲಿಲ್ಲ, ಆಗ ಆ ಯಾವುದೂ ಇರಲಿಲ್ಲ, ಬರಿಗಳು ಇರಲಿಲ್ಲ. ಆ ಬರಿ ನೋಡ್ದ, ಸದ್ಯ ಯಾರೂ ಇಲ್ಲ, ಹೇಳೋಣ ಅನ್ಕೊಂಡಂತೆ ಅನ್ಕೋತಾನೆ. ಅವು ಎಲ್ಲಿ ಹೋಗಿವೆ ಯಾರಿಗೆ ಗೊತ್ತು ಪಾಪ, ಎಲ್ಲ ಬಿಹಾರ ಸಾಯಂಕಾಲ ವಾಪಸ್ ಬಂದುಬಿಟ್ರೆ, ಈಗೇನೋ ಇಲ್ಲ, ಸಾಯಂಕಾಲ ವಾಪಸ್ ಬಂದುಬಿಟ್ರೆ ಮತ್ತೆ ಎಷ್ಟು ತೊಂದರೆ ಆಗುತ್ತೆ ಏನೋ, ಸ್ವಲ್ಪ ಕಾಯೋಣಂತ ಮತ್ತೆ ಕಾದರಂತೆ. ಸ್ವಲ್ಪ ಬಂದೇ ಬಿಟ್ಟು ಅಂತ ಮತ್ತೆ ಬಿಡಲಿಲ್ಲ ಸ್ವಲ್ಪ ದಿವಸಕ್ಕೆ. ಹಾ, ನಾ ಕಾದಿದ್ದು ಒಳ್ಳೇದಾಯ್ತು ಅನ್ಕೊಂಡ್ರಂತೆ ಪುಣ್ಯಾತ್ಮ. ಅತಿಥಿನ ಕಾಯಿಲೆಗೆ ನಾ ತಯಾರಿರೋದಿಲ್ಲ, ಪಕ್ಷಿಗಳಿಗೆ ಕಾಯ್ದನಂತೆ. ಮತ್ತೆ ಸ್ವಲ್ಪ ದಿವಸ ಆಯ್ತು, ಹೀಗೆ ಹೋಗೋದು ಬರೋದಾಯ್ತು. ಕೊನೆಗೆ ಒಂದು ದಿವಸ ಏನಾಯ್ತಂತೆ, ಅದಿರಲಿಲ್ಲ, ಕಾದ 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 ಕಾದ, ಎಷ್ಟು ದಿವಸಕ್ಕಾದ್ರೂ ಬರಲೇ ಇಲ್ಲ. ಓ, ಇನ್ನೂ ತೊಂದರೆ ಇಲ್ಲ, ಹೇಳ್ಬೋದು ಅಂತ ಎದ್ದೋದನಂತೆ ಪುಣ್ಯಾತ್ಮ. ಇನ್ನೂ ಪರವಾಗಿಲ್ಲ, ನಿಶ್ಚಿಂತೆಯಾಗಿ ಅವ್ರು ತೊಂದರೆ ನನ್ನಿಂದ ತೊಂದರೆ ಆಗಲಿಲ್ವಲ್ಲ, ಈ ಕಡೆ ನೋಡಿದ್ರೆ ದೇವರನ್ನ ಕಂಡಿದ್ದಾನೆ, ಇನ್ನೊಂದು ಕಡೆಗೆ ಪ್ರಾಣಿಗಳನ್ನು ಕಾಣ್ತಾ ಇದ್ದಾನೆ. ಇದು ಆಶ್ಚರ್ಯ, ಬರೀ ಪ್ರಾಣಿಗಳನ್ನು ಕಾಣೋದಿಲ್ಲ, ಪ್ರಾಣಿಗಳ ಒಳಗೆ ದೇವರನ್ನು ಕಾಣ್ತಾನೆ ಮತ್ತೆ ಮುನಿ. ಇಂಥ ಸಿದ್ಧ ಪುರುಷ ಭಾರಿ ಖುಷಿ ಆಯ್ತಾ ತನಗೆ. ಎದ್ದ, ಎದ್ದು ಹೋಗ್ಲಿಕ್ಕೆ ಅಂತ ಮುಂದೆ ಹೋದರೆ ಅದು ನಡೀಬೇಕಾಗಲಿಲ್ಲ, ಆಕಾಶದಲ್ಲಿ ಹಾರಿಬಿಟ್ಟಂತ ಹಾಗೆ ಹಾರ್ತಾ ಹಾರ್ತಾ ಹೊರಟುಬಿಟ್ಟು ಅಂತ ಸ್ಥಿತಿ ಬಂದ್ಬಿಟ್ಟಿತ್ತು ಆತನಿಗೆ. ಭಾರಿ ಖುಷಿಯಾಯಿತು. ಒಂದು ಅಹಂಕಾರ, ಆ ಕ್ಷಣಕ್ಕೊಂದು ಅಹಂಕಾರ ಬಂತು. ಅಬ್ಬ, ನಾನು ದೊಡ್ಡ ತಪಸ್ವಿ ಅಂತ ಕಾಣಿಸುತ್ತೆ ಅಂತ ಒಂದು ಕ್ಷಣ ಅನ್ಕೊಂಡ್ಬಿಡ್ತಾನೆ ಪಾಪ. ದೊಡ್ಡ ತಪಸ್ವಿ ಅಂತ ಕಾಣುತ್ತೆ, ನನ್ನಷ್ಟು ಸಾರೆ ಯಾರು ತೋರಿಸಿರಬಹುದು? ಸಾಧ್ಯ ಇಲ್ಲ. ಪಕ್ಷಿಗಳೇ ಕಲ್ಯಾಣಕ್ಕಿಂತ ಎಷ್ಟು ತ್ಯಾಗ ಮಾಡಿದೆ, ಸಮುದ್ರದಲ್ಲಿ ಹೇಗೆ ಹಾರ್ತಾ ಇದ್ದೆ ನಾನೀಗ, ನನ್ನಂಥ ತಪಸ್ವಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಂತೆ ಅಟ್ಟು ಸರಿಯಾಗಿ ಸೂಚನೆ ಬಂತಂತೆ. ಏ, ನಿಂದ್ಯ ದೊಡ್ಡ ತಪಸ್ಸು ಬಿಡಯ್ಯ ಅಂತ ಹೇಳಿದಾಗಾಯ್ತಂತೆ. ನನಗೆ ಆಶ್ಚರ್ಯವೇ ಆಶ್ಚರ್ಯ, ಇಂಥ ಕೆಲಸ ಮಾಡಿದ್ದೆ ನಿಂದ ಮಹಾ ದೊಡ್ಡ ತಪಸ್ಸು ಅಂತ ಹೇಳಿದಾಗ ಅವನಿಗೊಂದು ಕ್ಷಣ ಆಶ್ಚರ್ಯವಾಯಿತು. ಎಷ್ಟು ಕೆಲಸ ಮಾಡಿದ್ದೇನೆ ಸಾಲದೆ ಅಂತ ಕೇಳಿದರೆ ಅದು ಹೇಳಿದ್ರಂತೆ, ನಿಂದೇನು ದೊಡ್ಡ ತಪಸ್ಸಲ್ಲ, ಒಬ್ಬ ವೈಶ್ಯ ಇದ್ದಾನೆ, ತುಲಾಧಾರ ಇದ್ದಾನೆ, ಅವನ ಮುಂದೆ ನಿನ್ನ ತಪಸ್ಸು ಏನೂ ಅಲ್ಲ ಅಂತ ಹೇಳಿಬಿಟ್ರೆ ಏನು ಆಶ್ಚರ್ಯ. ನನಗೆ ಪರಮಾಶ್ಚರ್ಯವಾಯಿತು. ಯಾಕೆ ಅಂತ ಕೇಳ್ತಾರೆ, ಅಲ್ಲೇ ಹೋಗಿ ಕೇಳ. ತಕ್ಷಣ ಅಲ್ಲಿ ಹುಡ್ಕೊಂಡು ಹೋಗ್ತಾನೆ ಆತನನ್ನ, ಹುಡ್ಕೊಂಡು ಹೋಗಿ ನೋಡಿದರೆ ಆತ ಇವನು ಬ್ರಾಹ್ಮಣ ಮುನಿ ಪಾಪ, ಆತ ವೈಶ್ಯ ಅಷ್ಟೇನೆ. ಆತ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಕೂತಿರ್ತಾನೆ, ವ್ಯಾಪಾರ ಮಾಡ್ತಾ ಕೂತಿರ್ತಾನೆ. ಈ ಥರ ಆಶ್ಚರ್ಯವೇ ಆಶ್ಚರ್ಯ, ನನ್ನಂತೆ ತಪಸ್ಸು ಮಾಡಿದವನಲ್ಲ ಇವನು, ನನ್ನ ತಪಸ್ಸು ಮಾಡಿದವನಲ್ಲ, ಬ್ರಾಹ್ಮಣನಂತೂ ಅಲ್ವೇ ಅಲ್ಲ, ಕಾಡಿಗೂ ಹೋಗಿಲ್ಲ, ನನಗೆ ಆ ಸುದ್ದಿ ಬಂದಿರೋದೇನು ಇವನು ನನಗಿಂತ ಉತ್ತಮ ಅಂತ ಹೇಳ್ತಾರಲ್ಲ, ಏನು ಆಶ್ಚರ್ಯ. ಇದು ಭಗವದ್ಗೀತೆ ಮಹಾಭಾರತ ಹೇಳ್ತಕ್ಕಂಥ ಹೊಸ ವಿಷಯಗಳಿವೆಲ್ಲ ಕೂಡ, ಜನ ಊಹೆ ಮಾಡಿದ್ರು ಸಾಧ್ಯವಾಗದಂಥ ಅಪೂರ್ವ ವಿಷಯಗಳು. ನನಗೆ ಆಶ್ಚರ್ಯವಾಯಿತು. ಹೋದ, ಎಲ್ಲ ಜನ ಬಂದವರು ಹೋಗೋದಕ್ಕೆ ಕಾದ, ಆಮೇಲೆ ಹೇಳಿದ, ಆ ಮುನಿ ಇಷ್ಟೆಲ್ಲ ಮಾಡ್ತಿರ್ಲಿಕ್ಕೇನೆ ಆ ತುಲಾಧಾರಿತ ನೋಡಿ ಹೇಳಿದನಂತೆ, ಓಹೋ ನೀನು ಸಮುದ್ರದಲ್ಲಿ ಹಾರಬೇಕಾದ್ರೆ ಈಗ ಅಹಂಕಾರ ಪಟ್ಟದ್ದು ಕಳಿಸಿಕೊಟ್ರಲ್ಲ ಅಂತ ಕೇಳ್ತಾನೆ. ತಕ್ಷಣ ಅವನು ಇನ್ನೂ ಶಾಕ್ ಆಗೋಯ್ತು. ಪೂರ್ತಿ ಇತಿಹಾಸವನ್ನೇ, ಇದು ಕವಡಿ ಹಾಕಿ ಹೇಳಿದ್ದಲ್ಲ, ಮತ್ತೆ ಕುಂಡ್ಲಿ ನೋಡಿ ಹೇಳಿದ್ದಲ್ಲ, ನೋಡ್ತಲ್ಲೇ ಕೇಳ್ತಾನೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ವೇದಾಂತ ಶಾಸ್ತ್ರ ಗೊತ್ತಿದ್ರೆ ಎಲ್ಲ ಶಾಸ್ತ್ರ ಬಂದಾಗ ಲೆಕ್ಕ, ಜ್ಯೋತಿಷ್ಯ ಬಂದರೆ ಜ್ಯೋತಿಷ್ಯ ಮಾತ್ರ ಬಂದಾಗ ಲೆಕ್ಕ, ಅದು ಪೂರ್ತಿ ಗ್ಯಾರಂಟಿ ಇಲ್ಲ. ಮತ್ತೆ ಯಾವುದೇ ಒಂದು ವಿದ್ಯೆ ಕಲಿತ್ರೆ ಒಂದು ವಿದ್ಯೆ ಸುಮಾರ ಬಂದಾಗ ಲೆಕ್ಕ, ವೇದಾಂತ ಕಲಿತ್ರೆ ಎಲ್ಲ ವಿದ್ಯೆಗಳು ಪೂರ್ಣ ಬಂದಾಗ ಲೆಕ್ಕ, ಇದು ವೇದಾಂತದ ಮ್ಯಾಜಿಕ್. ಇದು ಆ ದೃಷ್ಟಿಯಲ್ಲಿ ತಕ್ಷಣ ಕರಾರುವಾಕ ಹೇಳಿಬಿಡ್ತಾನೆ, ಪಕ್ಷಿಗಳಿಗೋಸ್ಕರ ಮಾಡಿದ ತ್ಯಾಗ ನನಗೆ ಗೊತ್ತು ಅಂತ ಹೇಳ್ತಾನೆ. ಪಕ್ಷಿಗಳೋಸ್ಕರ ಮಾಡಿದ ತ್ಯಾಗ ನನಗೆ ಗೊತ್ತಿದೆ, ನೀನು ಹಾರೋ ಶಕ್ತಿ ಬಂದಿದ್ದು ನನಗೆ ಗೊತ್ತಿದೆ, ಅರೆ ಅಹಂಕಾರ ಪಟ್ಟದ್ದು ಕೇಳಿ ಸೂಚನೆ ಆಯ್ತಲ್ಲ ಅದು ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ಇವನಿಗೆ ಅಲ್ಲೇ ಗೊತ್ತಾಯ್ತು, ನನಗಿಂತ ಉತ್ತಮ ಅಂತ ಗೊತ್ತಾಯ್ತು ಪಾಪ ಅವನು, ಆ ಸುಳ್ಳೆ ಹೇಳಿಲ್ಲ, ಗ್ಯಾರಂಟಿ ಇದು ಒಂದು. ಈಗ ನನಗೇನು ಗೊತ್ತಿಲ್ಲ, ಅದು ಅವನಿಗೆ ಗೊತ್ತಾಗ್ಬಿಟ್ಟಿದೆ ಈಗಾಗಲೇ. ಆ ಕೇಳಿದನಂತೆ, ಏನು ಎಂಥ ಆಶ್ಚರ್ಯನೆಂದು, ಎಲ್ಲಿಂದ ಕಲಿತೆ ಅಂತ ಕೇಳ್ತಾನೆ. ಎಲ್ಲಿ ತಪಸ್ಸು ಮಾಡಿದೆ, ಎಲ್ಲಿ ಹೋದೆ, ಏನು ಮಾಡಿ ಕಲಿತೆ, ಈ ಮಟ್ಟ ಎಲ್ಲಿಂದ ಬಂತು ಅಂತ ಕೇಳಿದರೆ, ಅದ್ಯಾವುದು ನಾನು ಮಾಡಲಿಲ್ಲ ಅಂತ ಹೇಳ್ತಾನೆ. ಅದ್ಯಾವುದು ನಾನು ಮಾಡೇ ಇಲ್ಲ, ಎಲ್ಲಿಂದ ಬಂತು? ಆ ಹೇಳ್ತಾನೆ, ನೋಡಿ ತೂಕ ಮಾಡ್ತೇನೆ ನೋಡಿ ಅಂತ ಹೇಳ್ತಾನೆ. ತೂಕ ಮಾಡ್ತಿದ್ದೆ ನೋಡಿ, ಈಗ ತಕ್ಕಡಿ ತೂಕ ಮಾಡ್ತಿದ್ದೇನೆ. ತಕ್ಕಡಿ ತೂಕ ಮಾಡಬೇಕಾದ್ರೆ ಪ್ರತಿ ಸರ್ಕಾರ ವಸ್ತುಗಳನ್ನು ಕೊಡಬೇಕಾದ್ರೂ ಕೂಡ ಸರಿಯಾಗಿ ಸಮವಾಗಿದೆ ನೋಡ್ತಾ ಇದ್ದೇನೆ ಅದನ್ನು ಅಂತ ಹೇಳ್ತಾರೆ. ತಕ್ಕಡಿಯಲ್ಲಿ ಇದು ಅದು ಸಮವಾಗಿದೆ ನೋಡಿ, ಇವತ್ತು ನೋಡೋದಿಲ್ಲ, ಹೆಚ್ಚು ಕಡಿಮೆ ಆಗಿದೆ ನೋಡ್ತಾರೆ. ಮೊದಲು ವ್ಯಾಪಾರ ಮಾಡಬೇಕಾದ್ರೆ ಏನಾದರೂ ಮಾಡಿ ಮೋಸ ಮಾಡಲಿಕ್ಕೆ ನೋಡ್ತಾರೆ. ಅಂದರೆ ಒಳ್ಳೆ ರೀತಿಯಲ್ಲಿ ಮಾಡಿದರೆ ವೈಶ್ಯ ವೃತ್ತಿ ಭಗವಂತನನ್ನು ತೋರಿಸುತ್ತೆ ಅಂತ ಹೇಳ್ತಕ್ಕಂಥ ಕಥೆ ಇದು. ಇವತ್ತು ವ್ಯಾಪಾರ ಮೋಸ ಶುರುವಾಗಿಬಿಟ್ಟಿದೆ, ಮೋಸನೇ ಮೋಸ. ಕೆಜಿ ಅಂದರೆ ಕೆಜಿ ಕೊಟ್ಬಿಟ್ಟಿರ್ತ ಮನೆಗೆ ಹೋಗಿಬಿಡ್ತಾರೆ. ಹೇಳ್ತಾ ನೋಡಯ್ಯ, ಕೆಜಿ ತೊಗೊಂಡೋಗ್ಬಿಟ್ಟು, ಕೆಜಿ ಎಲ್ಲದು ಮುಕ್ಕಾಲು ಕೆಜಿ ಇರೋದಷ್ಟೇ, ಇನ್ನು ಕಾಲು ಕೆಜಿ ಮಣ್ಣು ಹಾಕಿದ್ದಷ್ಟೇ, ಕಾಲು ಕೆಜಿ ಮೆಚ್ಚಿರ್ತಾರಲ್ಲ ಒಂದು ಕಡೆ. ಇಂಥ ವ್ಯಾಪಾರ ಮೋಸ ಆಗುತ್ತೆ. ಅದು ನಿಜವಾದ ಅವ್ನು ವ್ಯಾಪಾರ ಮಾಡ್ತಾ ಮಾಡ್ತಾ ಸದ್ಗತಿ ಕಾಣ್ತಾ ಇದ್ದಾನೆ. ಸರಿಯೇ ನಾನು ಕೊಡ್ತಾ ಸಾಮ್ಯವನ್ನು ಹೇಳ್ತಾ ಇದ್ದೇನೆ. ಈ ಸಮತ್ವವನ್ನು ನೋಡ್ತಾ 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 ನಾನು ಭಗವಂತನ ಚಿಂತನೆ ಮಾಡ್ತೇನೆ ಅಂತ ಹೇಳ್ತಾರೆ. ಈ ಸಮತ್ವದಲ್ಲಿ ಭಗವಂತನ ಚಿಂತನೆ ಮಾಡ್ತೇನೆ. ಇಲ್ಲಿ ಹೇಗೆ ಎರಡು ತಕ್ಕಳು ಒಂದೇ ರೀತಿ ಇರಬೇಕಲ್ಲ, ಹಾಗೆ ಸುಖ ದುಃಖಗಳನ್ನು ನಾನು ಗೆಲ್ತೇನೆ. ಪ್ರತಿಯೊಂದರಲ್ಲೂ ಭಗವಂತನನ್ನು ಕಾಣ್ತೇನೆ. ಭಗವಂತನಲ್ಲಿ ಅವನ ರೂಪರೂಪಗಳಲ್ಲಿ ಭೇದ ಇಲ್ಲ ಅಂತ ತಿಳ್ಕೊಡ್ತೇನೆ. ಇದು ಮುಂದೆ ವಿಸ್ತಾರವಾಗಿ ಬರುತ್ತೆ, ಇದು ಸ್ಥೂಲವಾಗಿ ಹೇಳಿದ್ದಷ್ಟೇ. ಭಗವಂತನಿಗೂ ಎಲ್ಲರಿಗೂ ಭೇದ ಇದ್ದೇ ಇದೆ. ಭಗವಂತನಿಗೆ ಅವನಲ್ಲೇ ಪರಸ್ಪರ ಭೇದ ಇಲ್ಲ. ಮತ್ಸ್ಯಕೂರ್ಮಾದಿ ರೂಪಗಳಿಗೂ ಭಗವಂತನಿಗೂ ಭೇದ ಇಲ್ಲ. ಅಲ್ಲಿ ಸಾಮ್ಯವನ್ನು ಚಿಂತನೆ ಮಾಡ್ತೇನೆ. ಇದೇ ನನ್ನ ಅಧ್ಯಾತ್ಮದ ಸಾಧನೆ ಅಂತ ಹೇಳಿದ್ರೆ, ಸಮತ್ವಂ ಯೋಗ ಉಚ್ಚತೆ, ಅವ ನಮಗೆ ಅರ್ಥ ಆಗುತ್ತೆ. ಆ ತಕ್ಕಡೆಗಳಲ್ಲಿ ಸಾಮ್ಯವನ್ನು ಕಣ್ಣಲ್ಲ, ಆ ಸಮತ್ವವನ್ನು ಚಿಂತನೆ ಮಾಡಿ ಎಕ್ಸ್ಟೆಂಡ್ ಮಾಡ್ಕೊಂಡು ಅವನು ದೊಡ್ಡ ಯೋಗಿ ಆಗಿಬಿಟ್ಟಿದ್ದಾರೆ. ವ್ಯಾಪಾರ ಮಾಡ್ತಾ ಮಾಡ್ತಾ ಯೋಗಿ, ವೈಶ್ಯನಾಗಿ ಯೋಗಿ, ಮನೆಯಲ್ಲಿ ಕೂತೇ ಯೋಗಿ, ಅಷ್ಟೆಲ್ಲ ಯೋಗಿಗಳಿಗೆ ಯೋಗಿ, ಮತ್ತೆ ಜಾಜಿಯಲ್ಲಿ ಮಿರಿಸಿದ ಯೋಗಿ ಆಗಿದ್ದಾನೆ. ಇದನ್ನು ಅನುಸಂಧಾನ ಮಾಡಬೇಕು. ಅದನ್ನೇ ಭಗವಂತ ಮುಂದೆ ಹೇಳುತ್ತಾನೆ, ನೀವು ಯಾವ ಜಾತಿ ಬೇಕಾದರೂ ಸೇರಿರಿ, ಯಾವ ಆಶ್ರಮದಲ್ಲಿ ಬೇಕಾದರೂ ಇರಿ, ಆದರೆ ಶಾಸ್ತ್ರ ಹೇಳಿದ ಆ ಜಾತಿ ಆಶ್ರಮಕ್ಕೆ ತಕ್ಕಂತೆ ಕೆಲಸಗಳನ್ನು ಮಾಡಿಕೊಂಡು ಭಗವಂತನನ್ನ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಆರಾಧನೆ ಮಾಡ್ತಾ ಇದ್ರೆ ಪ್ರತಿಯೊಬ್ಬನಿಗೂ ಸದ್ಗತಿ ಆಗುತ್ತೆ. ಅವನು ಏನೇ ಆಗಿರಲಿ ಸದ್ಗತಿ ಆಗುತ್ತೆ. ಅದಿಲ್ಲದೆ ಹೋದರೆ ಯಾರಿಗೂ ಎಂಥ ಮುನಿಗಳಿಗೂ ಆಗೋದಿಲ್ಲ. ದಾರಿ ತಪ್ಪಿದರೆ ಒಂದು ಸಂದೇಶ ಭಗವದ್ಗೀತೆ ಕೊಡೋದು. ಸಮತ್ವಂ ಯೋಗ ಉಚ್ಚತೆ, ಅವನು ತಕ್ಕಡಿ ನೋಡ್ತಾ ನೋಡ್ತೇನೆ ಸಮತ್ವನ ಗಮನಿಸಿದನಲ್ಲ, ಆ ಸಮತ್ವ ನಮ್ಮಲ್ಲಿ ಅನುಸಂಧಾನ ಮಾಡಬೇಕು. ಕಾರಲ್ಲಿ ಹೋಗ್ತಾ ಇರ್ತಾರೆ, ವೆಹಿಕಲ್ ಹೋಗ್ತಾ ಇರ್ತಾನೆ, ಆಕ್ಸಿಲೇಟರ್ ಒತ್ತದಲ್ಲಿ ಸಮತ್ವ ಇರುತ್ತೆ, ಮತ್ತೆ ಒತ್ತಿಬಿಟ್ಟರೆ ಪಕ್ಕದಲ್ಲಿ ಕ್ಯೂ ಮುಚ್ಕೋಬೇಕು, ಆ ರೀತಿ ಒತ್ತಿರ್ತಾರೆ ಪಾಪ, ಜೋರ ಕಿರ್ಚೋದು. ಪಾಠ ಪ್ರವಚನ ಮಾಡ್ತಿರ್ಬೇಕಾದ್ರೆ ಹೋಗ್ತಾರೆ ಇವರು ಸ್ಕೂಟರ್ ಮೇಲೆ ಕಾರ್ ಮೇಲೆ ಇದ್ರ ಮೇಲೆ ಮೋಟರ್ ಬೇಕ ಮೇಲೆ ಬರ್ರಂತ ರಾಕೆಟ್ ಹೋಗ್ತಿರ್ತಾರೆ. ಎಷ್ಟು ಮೂರ್ಖರಿ ಇವರು. ತದ್ದ ಪ್ರಯಾಣದ ಗಲಾಟೆಯೊಳಗೆ ಉಳಿದವರ ಇದನ್ನು ಡಿಸ್ಟರ್ಬ್ ಮಾಡ್ಬೇಕು ಅವನು, ತಪ್ಪದು. ಒಂದು ಕೆಲವರು ಇರ್ತಾರೆ ಒಳ್ಳೆ ಎಕ್ಸ್ಪರ್ಟ್ ಡ್ರೈವರ್ ಹೇಗೆ ಮಾಡಿರ್ತಾರೆ ಅಂತ ಕೇಳಿದ್ರೆ ಕಾರು ಹೋಗ್ತಿದೆಯಲ್ಲ ಅಷ್ಟು ಲೋಟ್ ಬರಬೇಕು, ಅಷ್ಟರ ಮಟ್ಟಿಗೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಿರ್ತಾರೆ. ಆ ರೀತಿ ಮಾಡೋದ್ರಲ್ಲಿ ಸ್ವಾಮಿಯವನ್ನು ಚಿಂತನೆ ಮಾಡೋದು, ಹೆಚ್ಚಾಗಿದ್ರು ಅವನಲ್ಲ, ಕಡಿಮೆ ಇದ್ರು ಅಲ್ಲ, ಅದು ಬ್ಯಾಲೆನ್ಸ್ ಮಾಡೋದು. ನಮ್ಮ ನಿತ್ಯ ಜೀವನದ ಎಷ್ಟೋ ಪ್ರಸಂಗ ಬರ್ತಾ ಇರುತ್ತೆ, ಅದನ್ನು ಜನಗಳ ಜೊತೆಗೆ ಬ್ಯಾಲೆನ್ಸ್ ಮಾಡಿಕೊಳ್ಳೋದು, ವಸ್ತುಗಳ ಜೊತೆ ಬ್ಯಾಲೆನ್ಸ್ ಮಾಡಿಕೊಳ್ಳೋದು, ಮಕ್ಕಳ ಜೊತೆಗೆ ಇದು ಮಾಡೋದು, ದೊಡ್ಡವರ ಜೊತೆಗೆ ಹೊಂದಿಕೊಳ್ಳೋದು. ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರೆ, ನಮ್ಮ ಇಬ್ಬರತ್ತು ಗಲಾಟೆ ಮಾಡ್ಕೊಂಡ್ಬಿಟ್ಟಿರ್ತೇವೆ. ದೊಡ್ಡವರ ಹತ್ರ ಬೈದು ಬೈದು ಗಲಾಟೆ, ಇನ್ನು ಮುದುಕ ಇನ್ನೂ ಹೋಗಿಲ್ಲ ಹೋಗಿಲ್ಲ ಅವನು ಬೈಯೋದು. ಮಕ್ಕಳನ್ನ ಇನ್ನೂ ಸ್ಕೂಲ್ಗೆ ಹೋಗಿಲ್ಲ, ನಾವು ಟಿ ವಿ ಹಾಕಬಹುದು, ಇವ್ರು ನೋಡಿ ಕೂತಿರೋದು. ಮತ್ತೆ ಮಕ್ಕಳು ಒಂದು ಕಾಟ, ದೊಡ್ಡವರು ಒಂದು ಕಾಟ, ನಮಗೆ ಮಕ್ಕಳನ್ನು ಬ್ಯಾಲೆನ್ಸ್ ಮಾಡಬೇಕು, ದೊಡ್ಡವ್ರನ್ನೂ ಬ್ಯಾಲೆನ್ಸ್ ಮಾಡಬೇಕು. ಇದು ಸಾಧನೆ. ಇವತ್ತು ಕಾನ್ಸೆಪ್ಟೇ ಹೊರಟೋಗ್ಬಿಡ್ತು, ನಾವೊಬ್ಬರೇ ಸುಖ ಆಗಿರ್ಬೇಕು, ಈ ಕಾನ್ಸೆಪ್ಟ್ ಬಂದುಬಿಟ್ಟಿದೆ. ಎಲ್ಲರ ಮಧ್ಯ ಸುಖ ಆಗಿರಬೇಕು ಅಲ್ಲ, ನಾನೊಬ್ಬನೇ ಸುಖ ಆಗಿರಬೇಕು. ಅದು ಹೇಗಿರ್ತಾನೆ? ಏಕಾಕಿ ನರಮಾತೆ ಶಾಸ್ತ್ರ ಹೇಳಿಬಿಡುತ್ತೆ. ಒಬ್ಬನು ಸುಖ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಶಾಸ್ತ್ರ ಹೇಳಿದೆ. ಒಬ್ಬ ವ್ಯಕ್ತಿ ಸುಖ ಆಗಿರ್ಬೇಕಾದ್ರೆ ಜೊತೆ ಬೇಕೇ ಬೇಕು ಅವನಿಗೆ, ಜೊತೆ ಬೇಕೇ ಬೇಕು. ಆದ್ದರಿಂದ ಜೊತೆ ಯಾರದ್ದೋ ಜೊತೆಯಾಗಬಾರದು, ಸಜ್ಜನರ ಜೊತೆಯಾಗಬೇಕು, ಯೋಗ್ಯರ ಜೊತೆಯಾಗಬೇಕು. ಇವತ್ತು ಮನೆ ಅನ್ನೋದೇ ಒಂದು ಆಧ್ಯಾತ್ಮಿಕ ಕಮ್ಮಟ ಅಂತ ಕರೀತಾರೆ. ಮನೆ ಆಧ್ಯಾತ್ಮಿಕ ವರ್ಕ್ಶಾಪ್ ಇದ್ದಾಗ ಲೆಕ್ಕ. ಮನೆಯಲ್ಲಿಯ ಜನಗಳ ಜೊತೆಗೆ ಹೊಂದಾಣಿಕೆ, ಅವರು ಒಳ್ಳೆಯವರಾಗಿದ್ದಾಗ ಪ್ರತಿಯೊಂದರಲ್ಲೂ ಪರಸ್ಪರ ತ್ಯಾಗ ಬುದ್ಧಿ, ಅದನ್ನೆಲ್ಲ ಗಮನಿಸಿದರೆ ಮನೆ ಬಿಟ್ಟು ಕಾಡಿಗೆ ಹೋಗಿ ಸಾಧನೆ ಮಾಡೋದಲ್ಲ, ಮನೆಯಲ್ಲೇ ಇದ್ದು ಸಮತ್ವಂ ಯೋಗ ಉಚ್ಚತೆ ಅವದನ್ನು ತಿಳಿಸಿದರು. ಬೆಳಿಗ್ಗೆ ಚಳಿಗಾಲ ಮಳೆಗಾಲ ಯಾತಕ್ಕೆ ಕೊಡ್ತಾರೆ ಗೊತ್ತಾ ಪರಮಾತ್ಮ? ಎಲ್ಲ ಕಾಲದ ಸಾಧನೆ ಒಂದೇ ರೀತಿ ಮಾಡಲಿಕ್ಕಾಗಲಿ ಅಂತ ಹೇಳಿಬಿಟ್ಟು, ಚಳಿ ಬಂತು ಅಂತ ಕೆಲವರು ಇರ್ತಾರೆ. ಚಳಿ ಬಂದುಬಿಟ್ರೆ ಅಯ್ಯೋ ಕೆಲಸ ಮಾಡೋಕ್ಕಾಗಲಿ, ದೊಡ್ಡ ಚಳಿಗಾಲ, ಇವತ್ತು 9-7 ತೀರ್ಮಾನ ಮಾಡಿಬಿಡ್ತಾರೆ, ಚಳಿಗಾಲ ಹೇಳೋಕ್ಕಾಗೋದಿಲ್ಲ. ತಪ್ಪು, ಚಳಿಗಾಲದಲ್ಲೂ ಸೂರ್ಯೋದಯಕ್ಕಿಂತ ಮುಂಚೆನೆ ಹೇಳ್ತೇನೆ, ಇದು ಸಮತ್ವ ಅಂದರೆ ಇದು. ಮತ್ತೆ ಬೇಸಿಗೆಯಲ್ಲಿ ರಾತ್ರಿಯಲ್ಲಿ ನಿದ್ದೆ ಇಲ್ಲ, ಬೆಳಿಗ್ಗೆ ಚೆನ್ನ ನಿದ್ದೆ ಮಾಡೋಣ, ಅದಿವತ್ತು ಎರಡು ಲೇಟಾಗಿ ಹೇಳ್ಬೇಕು ಕೊಟ್ಟಿನ ಮೇಲೆ. ಅವನಾಗ ರಾತ್ರಿ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಒಳ್ಳೆ ನಿದ್ದೆ ಕೂಲಾಗಿರುತ್ತೆ, ನಿದ್ದೆ ಮಾಡಿಬಿಡೋದು. ಮತ್ತೆ ಅಂತೂ ಸಂಧ್ಯಾ ಮಂದಿಗೆ ಆಗಲೇ ಲೋಪಾನೆ, ಹಾಗಾಗಬಾರ್ದು. ಆಗ ಎಂಥ ಕಾಲ ಆಗಿರಲಿ, ಚಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ಏನೇ ಇರಲಿ, ಆ ರೀತಿ ಮಾಡ್ತಾನಲ್ಲ ಆ ಸಮತ್ವಂ ಯೋಗ ಉಚ್ಚತೆ. ಕಾಲಗಳಲ್ಲಿ ಸಮತ್ವ, ದೇಶಗಳಲ್ಲಿ ಸಮತ್ವ. ಮುಂದೆ ಭಗವಂತ ಹೇಳ್ತಾನೆ, ಸತತ ಸಂಚಾರ ಮಾಡ್ತಾರೆ ಯತಿಗಳೆಲ್ಲ, ಸತತ ಸಂಚಾರ ಮಾಡ್ತಾರೆ, ಕಂಟಿನ್ಯೂಸ್ ಓಡಾಡ್ತಿರೋದೇ ಕೆಲಸ ಅವರು. ಯಾತಕ್ಕೆ? ಭಿನ್ನ ಭಿನ್ನ ದೇಶವನ್ನು ನೋಡ್ತಾರೆ, ಭಿನ್ನ ಭಿನ್ನ ವಾತಾವರಣಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ತಮ್ಮ ಮನಸ್ಸಿನ ಏಕಾಗ್ರತೆ ಸಾಧಿಸ್ತಾರೆ. ಅದು ಭಗವಂತನಿಗೆ ಭಕ್ತಿ ಮಾಡಿದ್ರೆ ಅನುಕೂಲವಾದಂಥ ಸಿದ್ಧಿಯಾಗಿ ಪರಿಣಮಿಸುತ್ತೆ. ಎಂಥ ದೇಶಕ್ಕೆ ಹೋದರೂ ಭಗವಂತನ ಮರೆಯಬಾರದು, ಎಂಥ ಕಾಲದಲ್ಲಿದ್ದರೂ ಭಗವಂತನ ಮರೆಯಬಾರದು, ಎಂಥ ಜನಗಳ ಮಧ್ಯೆ ಇದ್ದರೂ ಭಗವಂತನ ಮರೆಯಬಾರದು. ಈ ಬ್ಯಾಲೆನ್ಸ್ ಮಾಡೋದಕ್ಕೆ ಸಮತ್ವಂ ಯೋಗ ಉಚ್ಚತೆ ಅಂತ ಕರೆದಿತ್ತು. ಇನ್ನು ಮುಂದುವರಿಸಿ ಅರ್ಜುನ, ಸಿದ್ಧಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಹ ಫಲಹೇತವ. ಒಂದೊಂದು ಶ್ಲೋಕನೂ ಭಾರಿ ಅಪೂರ್ವ. ಅರ್ಜುನ, ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಂ ಅನ್ವಿಚ್ಛ ಕೃಪಣಾಹ ಫಲಹೇತವ. ಅರ್ಥ ನೋಡಿ ಅರ್ಜುನ, ಬುದ್ಧಿಯೋಗಾತ್ ಜ್ಞಾನಯೋಗಕ್ಕಿಂತ ಕರ್ಮ, ಕರ್ಮ ಅನ್ನೋದು ದೂರೇಣ ಹಿ ಅವರಂ, ಅವರಂ ಅಂದರೆ ಕಡಿಮೆ, ದೂರೇಣ ಹಿ ಅವರಂ ತುಂಬ ಕಡಿಮೆ. ಜ್ಞಾನಕ್ಕೆ ಹೋಲಿಸಿಬಿಟ್ರೆ ಕರ್ಮದ ಸ್ಥಾನ ತುಂಬ ಕಡಿಮೆ ಅಂತ ಭಗವಂತ ಹೇಳ್ತಾರೆ. ಜ್ಞಾನಕ್ಕೆ ಹೋಲಿಸಿದರೆ ಕರ್ಮದ ಸ್ಥಾನ ತುಂಬ ಕಡಿಮೆ. ಇನ್ನೊಂದು ರೀತಿ ಹೇಳಿಬಿಟ್ರೆ ಕರ್ಮಕ್ಕೆ ಹೋಲಿಸಿದಾಗ ಜ್ಞಾನದ ಮಹತ್ವ ತುಂಬ ಹೆಚ್ಚು. ಈ ರೀತಿ ಹೇಳೋದು, ಆ ರೀತಿ ಹೇಳು. ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಬುದ್ಧಿಯೋಗ ಅಂದರೆ ಜ್ಞಾನಯೋಗ. ಜ್ಞಾನಯೋಗಕ್ಕಿಂತ ಬರೀ ಕರ್ಮಾಚರಣೆ ತುಂಬ ಕಡಿಮೆ ಆಗಿರತಕ್ಕಂಥದ್ದು. ಅದಕ್ಕೇನು ಮಾಡಬೇಕು? ಬುದ್ಧವು ಶರಣಮನ್ವಿಚ್ಛ, ಬುದ್ಧಿಯಲ್ಲೇ ನೆಲೆಯನ್ನು ಕಾಣು. ನೀನೀಗ ನಿನ್ನ ಮನಸ್ಸನ್ನು ಬುದ್ಧಿಯಲ್ಲೇ ನೆಲೆಗೊಳಿಸು. ಕೃಪಣಾಹ ಫಲಹೇತವ, ಫಲಕ್ಕೋಸ್ಕರ ಕರ್ಮ ಮಾಡೋ ಜನಗಳೆಲ್ಲ ಕೃಪಣರು. ಇದರ ಅರ್ಥ ನೋಡ್ತಾ ಹೋದರೆ ಸ್ವಾರಸ್ಯ ಗೊತ್ತಾಗುತ್ತೆ ನಮಗೆ. ಕರ್ಮ ಜ್ಞಾನ, ಕರ್ಮ ಜ್ಞಾನಗಳಲ್ಲಿ ಯಾವುದು ದೊಡ್ಡದು ಅಂತ ಭಗವಂತ ಹೇಳುತ್ತಾರೆ. ಕರ್ಮ ಮತ್ತು ಜ್ಞಾನಗಳಲ್ಲಿ ಯಾವುದು ದೊಡ್ಡದು? ಅಲ್ಲಿ ಉತ್ತರ ಬಂದಿರೋದೇನೋ, ಕರ್ಮ ಕಡಿಮೆ ಅಲ್ಲ, ತುಂಬ ಕಡಿಮೆ. ತುಂಬ ಕಡಿಮೆ ಅಲ್ಲ, ಭಾರಿ ತುಂಬ ಕಡಿಮೆ ಆಗಿರೋದು. ಜ್ಞಾನಕ್ಕೆ ಹೋಲಿಸಿದಾಗ ಕರ್ಮದ ಮಹತ್ವ ತುಂಬ ಕಡಿಮೆ, ಜ್ಞಾನ ದೊಡ್ಡದು. ಅದಕ್ಕೇನೆ ಬುದ್ಧವು ಶರಣಮನ್ವಿಚ್ಛ, ಜ್ಞಾನದಲ್ಲೇ ಮನಸ್ಸನ್ನು ಹಾಕು ಅಂತ ಹೇಳ್ತಾರೆ. ಇದು ನಮ್ಮ ಜನಕ್ಕೆ ಆಧುನಿಕರಿಗೆ ಗೊತ್ತಿರೋ ವಿಚಾರ ಇದು. ಒಂದು ಆಧುನಿಕರಿಗೆ ಕೂಡ ಅರ್ಥವಾಗಿದೆ ಇದು. ಆರಂಭದಲ್ಲಿ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ? ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟಪಡೋದೇ ಇಲ್ಲ. ಏನಾದರೂ ಕೆಲಸ ಮಾಡ್ತೇವೆ, ಸ್ಕೂಲಿಗೆ ಹೋಗೋದಿಲ್ಲ. ಏನಾದರೂ ಕೆಲಸ ಹೇಳಬೇಕಾದ್ರೆ ಮಾಡ್ತೇವೆ, ಸ್ಕೂಲಿಗೆ ಹೋಗೋದಿಲ್ಲ. ಶಾಸ್ತ್ರ ಹೇಳುತ್ತೆ, ಏನು ಮಾಡಬೇಡ ಮಾರೆ, ಸ್ಕೂಲಿಗೆ ಹೋಗಿ ಫಸ್ಟ್ ಅಂತ ಹೇಳ್ತಾರೆ. ಏನು ಮಾಡಬೇಡ ಸ್ಕೂಲಿಗೆ ಹೋಗಿ, ಯಾತಕ್ಕೆ? 1000 ಕೆಲಸ ಮಾಡೋ ನೀನು, ಈ ಜ್ಞಾನದ ಕೆಲಸಕ್ಕೆ ಸಾಟಿ ಆಗೋದಿಲ್ಲ. ಜ್ಞಾನದ ಕೆಲಸಕ್ಕೆ ಸಾಟಿ ಅಲ್ಲ. ಇವತ್ತು ನೋಡ್ತೇವೆ ನಾವು ಕೂಲಿಗಾರರು, ಪಾಪ ಬೆಳಿಗ್ಗೆ 7-8 ಗಂಟೆ ಕೆಲಸಕ್ಕೆ ಬಂದರೆ ಸಾಯಂಕಾಲ 6 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಈಗ ಸ್ವಲ್ಪ ಅವರು ಸ್ವಲ್ಪ ಚೇಂಜ್ ಆಗಿದ್ದಾರೆ ಈಗಾಗಲೇ. ಅದು 8 ಬರೋದಿಲ್ಲ, 10 ಬರ್ತಾರೆ. 8 ಬರೋದಿಲ್ಲ, 10 ಬರ್ತಾರೆ. ಆಮೇಲೆ 6 ಹೋಗೋದಿಲ್ಲ, 4 ಗಂಟೆಗೆ ಹೊರಟಕ್ಕೆ ಶುರು ಮಾಡಿಬಿಡ್ತಾರೆ. ಎಲ್ಲ ಗೌರ್ಮೆಂಟ್ ಆಫೀಸ್ ಟೈಪೇ ಅವರು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಬಂದ ತಕ್ಷಣ ಅವರು ಕಾಫಿಗೆ ಹೋಗ್ತಾರೆ. ಮಧ್ಯೆ ಮಧ್ಯೆ ಊಟಕ್ಕೆ ಹೋದ್ರೆ ಮನೆಗೆ ಒಂದೊಂದು ನಿದ್ದೆ ಮಾಡಿಬಿಡ್ತಾರೆ. ಸುಮ್ಮನೆ ಹಾಗೆ ಬರೋದಿಲ್ಲ, ಸಾಕಷ್ಟು ಚೇಂಜಸ್ ಆಗಿದೆ ಈಗಾಗಲೇ. ಆದರೆ ಕೂಲಿ ಮಾತ್ರ ಜಾಸ್ತಿ ಆಗ್ತಾ ಇರುತ್ತೆ. ಅದ್ರ ಹಿಂದಿನ ಕೂಲಿಗಾರ ನೋಡಬೇಕಿತ್ತು ಎಷ್ಟು ಕಷ್ಟಪಡ್ತಿದ್ರು ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಂಬಳ ಎಷ್ಟು ಬರ್ತಿ ತುಂಬಾ ಕಡಿಮೆ ಅವರಿಗೆ. ಆದ್ರೆ ಇವನು ಓದಿದವನಿಗೆ ಕೂತಲ್ಲೇ ಆ ಸಂಬಳ ಜಾಸ್ತಿ, ಅವನಿಗೆ ಓದಲ್ಲೇ ತುಂಬಾ ಜಾಸ್ತಿ. ಇಲ್ಲಿ ನೋಡಿ ನಮ್ಮ ಅವಾಗ ಅರ್ಥ ಆಗುತ್ತೆ, ಅವಾಗ ನಾನು ಓದಬೇಕಾಗಿತ್ತು ಅವಾಗ ಗೊತ್ತಾಗುತ್ತೆ ನಾನು ಓದಬೇಕಾಗಿತ್ತು. ಕರ್ಮ ಇಷ್ಟು ಕೆಲಸ ಮಾಡಿದ್ರೆ ಉಂಟು, ಮತ್ತೆ ಬರೀ ಕೂಲಿಗಾರರಿಗೆ ಪಾಪ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಅವೆಲ್ಲ ಇಲ್ಲ, ಇನ್ಕ್ರಿಮೆಂಟ್ ಇಲ್ಲ, ಇನ್ಕ್ರಿಮೆಂಟ್ ಪೆನ್ಷನ್ ಇಲ್ಲ, ಪಿ ಎಫ್ ಯಾವುದೂ ಇಲ್ಲ ಅವರಿಗೆ. ಪಾಪ ಒಂದಿಷ್ಟು ಕೆಲಸಕ್ಕೆ ಬರಲ್ಲ, ಇಮಿಡಿಯೇಟ್ ಕೆಲಸ ಇಲ್ಲ ಅಷ್ಟೇ. ತಪ್ಪಿಸ್ಕೊಂಡ ಆಡ ಅಪಾಯಿಂಟ್ಮೆಂಟ್ ಆಡ ಕೈ ಕೊಡೋ ಬಾಯಲ್ಲ ಊರಲ್ಲಿ ಅಷ್ಟೇ, ಕೆಲಸಕ್ಕೆ ನಾಳೆ ಬಾ ನಾಳೆ ಬಾ ನಾಳೆ ಬೇಡ ಬೇಡ ಮುಗಿದೋಯ್ತು ಅಷ್ಟೇ. ಇಷ್ಟು ಅಭದ್ರವಾದ ಜೀವನ. ಬರೀ ಕರ್ಮಾಚರಣೆ ಎಂದೂ ಕೂಡ ಮಹತ್ವಪೂರ್ಣವಾದದ್ದಲ್ಲ, ಅದೇ ಜ್ಞಾನ ಇದ್ದಾಗ ಎಷ್ಟು ಬದಲಾಗಿಬಿಡ್ತಾನೆ ಯೋಚನೆ ಮಾಡಿ. ಅದೇ ಕಮ್ಮಾರ ಬಡಿತಾ ಇರ್ತಾನೆ, ಹೇಳೋದ್ರಲ್ಲಿ ಬರೀ ಬಡಿತಾನೆ ಅಷ್ಟೇ. ಅದೇ ಕ್ವಾಲಿಫಿಕೇಶನ್ ಇದೆ, ಒಂದು ಕಡೆ ಓದಿ ಸೇರ್ಕೊಂಡ್ಬಿಡ್ತಾರೆ, ಅವ್ನು ರೀತಿಯೇ ಬೇರೆ ಆಗಿಬಿಡುತ್ತಾಗಲೇ. ಆ ಕಮ್ಮಾರ ಇಂಜಿನಿಯರ್ ಅನ್ಸುತ್ತಾರೆ ಆಗಲೇ ಅವನಿಗೆ, ಇಂಜಿ ಹೆಸರು ಇಂಜಿನಿಯರ್ ಆಗಿಬಿಡ್ತಾನೆ ಆಗಲೇ. ಎಷ್ಟು ಚೇಂಜ್ ಆಯಿತು ಹೆಸರು ಈಗ, ಮತ್ತು ಸಂಬಳ ಸವಲತ್ತು ಎಷ್ಟು ಚೇಂಜ್ ಆಯಿತು ಅಂತ ಅರ್ಥ ಮಾಡಿಕೊಂಡ್ರೆ ಕರ್ಮ ಯಾವಾಗಲೂ ಕಡಿಮೆ, ಜ್ಞಾನ ತುಂಬ ದೊಡ್ಡದು. ಕರ್ಮ ತುಂಬ ಹೆಚ್ಚು ಕಷ್ಟಪಡಬೇಕು, ಫಲ ಕಡಿಮೆ. ಕೆಲಸ ಹೆಚ್ಚು ಮಾಡಬೇಕು, ಫಲ ಕಡಿಮೆ. ಓದ್ ಹಾಗಲ್ಲ, ಹೆಚ್ಚು ಓದಷ್ಟು ಫಲ ತುಂಬ ಜಾಸ್ತಿ, ಅದಕ್ಕೆ ಫಲ ತುಂಬ ಜಾಸ್ತಿ ಇದೆ. ಜೊತೆಗೆ ಕರ್ಮಾಚರಣೆ ಮಾಡ್ತಾ ಮಾಡ್ತಾ ಹೋದಂತೆ ಒಂದು ಹಂತದಲ್ಲಿ ತುಂಬ ಆಯಾಸ ಆಗುತ್ತೆ ಅವನಿಗೆ, ಮುಂದೆ ಮಾಡೋಕ್ಕಾಗೋದಿಲ್ಲ. ಆದರೆ ಜ್ಞಾನ ಹಾಗಲ್ಲ, ಜ್ಞಾನದ ಪ್ರಯೋಜನ ಇತಿಮಿತಿಗಳೇ ಇಲ್ಲ, ಅದು ಕೊನೆವರೆಗೂ ಹೋಗ್ತಾನೆ ಇರುತ್ತೆ ಜ್ಞಾನ ಹಾಗೇನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೊನೆಗೆ ಬಾಡಿ ವೀಕಾದ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ, ಕರ್ಮ ಮಾಡೋಕ್ಕಾಗೋದಿಲ್ಲ ಅವನಿಗೆ. ಇವನು ಜ್ಞಾನಿ ಹಾಗಲ್ಲ, ದೇಹ ಬಹಳ ಬೇಕಾಗಿದೆ, ಅವನ ಮಾತಿಗೆ ಅಷ್ಟು ಮಹತ್ವ ಇರುತ್ತೆ. ಕನ್ಸಲ್ಟೇಷನ್ ಫೀ ಅಷ್ಟೇನೆ. ಎಷ್ಟೋ ಸರ್ತಿ ಇವತ್ತು ಏನು ಕೆಲಸ ಇಲ್ಲ, ಕನ್ಸಲ್ಟ್ ಮಾಡೋದಕ್ಕೆ ಸಾವಿರ ಸಾವಿರ ಗಂಟೆ ಚಾರ್ಜ್ ಮಾಡ್ತಾರೆ ಬಿಡೋದಿಲ್ಲ. ಒಂದು 10 ನಿಮಿಷ ಮಾತಾಡಿದ್ರೆ ಇಷ್ಟು ದುಡ್ಡು ಕೊಡಬೇಕು, ಅರ್ಧ ಗಂಟೆಗೆ ಇಷ್ಟು ದುಡ್ಡು ಕೊಡಬೇಕು. ಯಾರೋ ಹೇಳಿದರು ದೊಡ್ಡ ಪ್ರಸಿದ್ಧ ಲಾಯರ್ ಹತ್ರ ಹೋದರೆ ಅಪಾಯಿಂಟ್ಮೆಂಟ್ ಸಿಗಲಿಕ್ಕೆ ತಿಂಗಳಗಟ್ಟಲೆ ಬೇಕಂತೆ. ಫಸ್ಟ್ ಅಪಾಯಿಂಟ್ಮೆಂಟ್ ಸಿಗಲಿ ತಿಂಗಳಗಟ್ಟಲೆ. ಅಪಾಯಿಂಟ್ಮೆಂಟ್ ಹ್ಯಾಕ್ ಕೊಡ್ತಾರೆ ಅಂತ ಗೊತ್ತೇನೋ ಅವರು, ಆಫೀಸಿಗೆ ಬಾ ಕೂತ್ಕೊಂಡು ಮಾತಾಡೋಣ. ಅಲ್ಲ, ಇಂಥ ದಿವಸ ನಾನು ಏರ್ಪೋರ್ಟ್ಗೆ ಹೋಗ್ತೇನೆ, ನಮ್ಮ ಮನೆಗೆ ಬಾ, ಆಫೀಸಿಗೆ ಬಾ, ಕಾರಲ್ಲಿ ಕೂತ್ಕೋಬೋಣ, ಏರ್ಪೋರ್ಟ್ ಹೋಗೋದ್ರೊಳಗೆ ಅದು ಮಾತಾಡಿ ಮುಗಿಸ್ಬೇಕಷ್ಟೇ. ಅದು ಏರ್ಪೋರ್ಟ್ ಹೋದಾಗಾಯ್ತು, ಮತ್ತೆ ಅಲ್ಲಿ ಅವ್ರಿಗೆ 15-20 ಸಾವಿರ ಅಷ್ಟು ಚಾರ್ಜ್ ಮತ್ತೆ. ಎಷ್ಟು ಯೋಚನೆ ಮಾಡಿ, ಅದು ಜ್ಞಾನಕ್ಕೆ ಓಡಾ ಏನು ಮಾಡಿದ್ದಲ್ಲೇ ಇಲ್ಲ, ಜ್ಞಾನಕ್ಕೆ ಇಷ್ಟು ಮಹತ್ವ ಇದೆ. ಈ ರೀತಿ ಕೂಲಿಗಾರ ಯಾರು ಕೂಡ ದುಡಿದ್ರೆ ಎಲ್ಲರೂ ಕೂಡ ಎಂದೆಂದೂ ಸಾಧ್ಯ ಇಲ್ಲ. ನಾವು ಲೋಕದಲ್ಲೇ ಗೊತ್ತಾಯಿತು ಕರ್ಮ ತುಂಬ ಕಡಿಮೆ, ಜ್ಞಾನ ತುಂಬ ದೊಡ್ಡದು. ಅದೇ ರೀತಿ ನಮ್ಮ ಲೌಕಿಕ ಪ್ರಪಂಚದಲ್ಲಿ ಹೀಗಾಗೋದಾದರೆ ಅಧ್ಯಾತ್ಮ ಪ್ರಪಂಚದಲ್ಲಿ ಎಲ್ಲಿಯ ಕರ್ಮ ಎಲ್ಲಿಯ ಜ್ಞಾನ, ಕರ್ಮಜ್ಞಾನಕ್ಕೆ ಹೋಲಿಸಲಿಕ್ಕೆ ಬರೋದಿಲ್ಲ. ಆದ್ರಿಂದಾಗಿನೇ ನಾವು ಪ್ರತಿ ಹಂತದಲ್ಲೂ ಕೂಡ ಬುದ್ಧವು ಶರಣ ಮನ್ವಿಚ್ಛ, ಬುದ್ಧಿಯಲ್ಲಿ ಆಸರೆಯನ್ನು ಕಾಣು. ಇವತ್ತು ಸರ್ಕಾರ ಏನು ಮಾಡುತ್ತೆ, ಇವತ್ತಿನ ದಿವಸ ಕೂಡ ಹಳ್ಳಿ ಹಳ್ಳಿಗೆ ಹೋಗೋದು, ಮನೆ ಮನೆಗಳಿಗೆ ಹೋಗೋದು. ನಿಮ್ಮ ಹುಡುಗನ ಏನು ಮಾಡಿದ್ದೀರಿ, ಕೃಷಿಕನ ಮಗ ವ್ಯವಸಾಯಕ್ಕೆ ಹಾಕಿದ್ದೇನೆ ಅಂತ ಹೇಳ್ತಾನೆ, ಹಾಕಬೇಡ ಓದಿ ಹಾಕವನನ್ನ. ದನಕಾಲ ಕಳಿಸಿದ್ದೇನೆ, ಹಾಕಬೇಡ ಓದಿ ಹಾಕವನನ್ನ. ಇಲ್ಲ ನಮಗೆ ತುಂಬ ಕಷ್ಟ ಆಗುತ್ತೆ ಹೇಳ್ತಾನೆ. ಏನು ಕಷ್ಟ, ಸ್ವಲ್ಪ ಕಷ್ಟಪಡು, ಮುಂದೆ ನೋಡಿ ಎಷ್ಟು ಅನುಕೂಲ ಆಗುತ್ತೆ ನಿನಗೀಗ. ಈ ರೀತಿ ಎಜುಕೇಟ್ ಮಾಡಿ ಟ್ರೈ ಮಾಡ್ತಾರೆ ಅಂದರೆ ಅವನಿಗೆ ಅವನಿಗೆ ಅದು ಗೊತ್ತಾಗೋದಿಲ್ಲ. ಅದೆಲ್ಲ ಕೂಡ ನಾನು ಸ್ಕೂಲಿಗೆ ಕಳಿಸ್ಬಿಟ್ರೆ ಸಗಣಿ ಹೊರವರು ಯಾರು ಅಂತ ಕೇಳ್ತಾನೆ. ಅವನು ಗೊಬ್ಬರ ತೆಗೆದು ಹಾಕಬೇಕಲ್ಲ, ದರಗಳು ಯಾರು ಏನು ಹಾಕ್ತಾರೆ, ಯಾರು ಇದು ಮಾಡ್ತಾರೆ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ, ಸ್ಕೂಲಿಗೆ ಕಳಿಸಿ ಎಷ್ಟು ಅನುಕೂಲ ಆಗುತ್ತೆ ನೋಡು, ತಕ್ಷಣ ಅರ್ಥ ಆಗೋದಿಲ್ಲ, ನಿಧಾನವ ಯಾವಾಗ ಅರ್ಥ ಆಗುತ್ತೆ ಗೊತ್ತಾ. ಕೆಲಸಕ್ಕೆ ಸೇರಿದವ್ರನ್ನ ತೋರಿಸ್ಬೇಕು, ಓದ್ದವ್ರನ್ನ ತೋರಿಸ್ಬೇಕು, ಅವ್ನು ಹೇಗಿದ್ದ ನೋಡೀಗ, ಅವಾಗ ಓ ಹೌದಾ ಹೀಗೂ ಹಾಕ್ತಾನೆ ಹುಡುಗ ಅಂತ ಆಗ ಯೋಚನೆ ಮಾಡ್ತಾರೆ. ಇವತ್ತು ಲೌಕಿಕ ಪ್ರಪಂಚದಲ್ಲಿ ಓದಿ ಮುಂದೆ ಬಂದವ್ರನ್ನ ತೋರ್ಸಕ್ಕೆ ಬರುತ್ತೆ, ಅಧ್ಯಾತ್ಮ ಪ್ರಪಂಚದಲ್ಲಿ ತೋರಿಸೋದು ಕಷ್ಟ. ಅದೇ ನಮಗೆ ಫಜೀತಿ ಆಗಿರೋದು. ಇವತ್ತು ದಿವಸ ಓದಿ ಮುಂದೆ ಬಂದವ್ರು ತೋರಿಸೋದು ಕಷ್ಟ ಅಲ್ಲ, ಓದಿ ಹಾಳಾದವ್ರು ತೋರ್ಸಕ್ಕೆ ಬರುತ್ತೆ ಬೇಕಾದಷ್ಟು ಜನಗಳ. ಓದಿ ಎಷ್ಟು ಹಾಳು ಮಾಡಿದ್ದಾರೆ ನೋಡಿದ್ರೆ, ಅದಕ್ಕೆ ಓದಬೇಕಾಗಿಲ್ಲ ಅನ್ನೋ ಭಾವನೆ ಬರಾಗಾಗಿಬಿಟ್ಟಿದೆ. ಅದಕ್ಕೆ ಅಪವಾದವಾಗಿ ರಾಘವೇಂದ್ರ ಸ್ವಾಮಿಗಳಂಥವ್ರು, ವಾಜರಾಜ ಸ್ವಾಮಿಗಳಂಥವರು ಅವ್ರನ್ನ ಜನ ತೋರಿಸಿದಾಗ ಆಶ್ಚರ್ಯಪಡ್ತಾರೆ. ಎಷ್ಟು ವೈಭವ, ಎಂಥ ಹಿರಿಮೆ ಅದು, ಒಂದು ಎಲ್ಲಿಂದ ಬಂತದು ಒಂದು. ಮತ್ತು ರಾಜ ಮಹಾರಾಜರಿಗೆ ಅಂಥ ಗೌರವ ಇಲ್ಲ. ರಾಜ ಮಹಾರಾಜರನ್ನ ಆ ಎದುರಿಗಿದ್ದ ಕಾಲಕ್ಕೇನೆ ಪೂಜ್ಯಾಯ ರಾಘವೇಂದ್ರಾಯ ಅಂತ ಹೇಳಿದಾಗ ರಾಜ ಮಹಾರಾಜನ ಪೂಜ್ಯ ಅಂತ ನಾವು ಕರೆಯೋದಿಲ್ಲ. ಆದರೆ ಇವರನ್ನು ಪೂಜ್ಯರು ಅಂತ ಕರೀತಾರೆ, ಎಷ್ಟು ವ್ಯತ್ಯಾಸ ಇದೆ. ಮತ್ತು ರಾಜ ಮಹಾರಾಜರು ತಾವು ಅಧಿಕಾರ ಕಳ್ಕೊಂಡ ಮೇಲೆ ಪೂಜ್ಯತೆಯ ಬಗ್ಗೆ ಭಾರಿ ಗೊಂದಲ ಉಂಟು, ಸಾಧ್ಯನೇ ಇಲ್ಲ. ಆದರೆ ಅಲ್ಲಿ ಹಾಗಲ್ಲ, ಇವತ್ತು ವೃಂದಾವನ ಪ್ರವೇಶ ಮಾಡಿ ಶತಮಾನಗಳು ಉರುಳೋಗಿದ್ರು ಕೂಡ ಪತ್ತೆ ಪೂಜ್ಯಾಯ ರಾಘವೇಂದ್ರಾಯ. ಇದೇನು ತೋರಿಸುತ್ತೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನ, ಜ್ಞಾನದ ಮಹತ್ವವನ್ನು ತೋರಿಸ್ತಾ ಇದೆ. ಇದೆಲ್ಲ ತುಂಬ ಯೋಚನೆ ಮಾಡಬೇಕು ನಾವು. ಅಧ್ಯಾತ್ಮ ವಿದ್ಯೆ ತುಂಬ ದೊಡ್ಡದಾದ್ದರಿಂದ ಲೌಕಿಕ ವಿದ್ಯೆಯನ್ನು ಓದಿದವನು ಅದನ್ನು ಓದದೇ ಇದ್ದವರಿಗಿಂತ ಹೇಗೆ ಮುಂದಿರ್ತಾನೋ, ಅಧ್ಯಾತ್ಮ ವಿದ್ಯೆಯನ್ನು ಅಭ್ಯಾಸ ಮಾಡಿದವನು ಅಭ್ಯಾಸ ಮಾಡದೇ ಇರೋ ಜನಗಳಿಗಿಂತ ತುಂಬ ಮೇಲಿರ್ತಾನೆ. ಈ ಗುಟ್ಟು ನಮಗೆ ಅರ್ಥವಾದರೆ ಭಗವದ್ಗೀತೆಯ ಸಂದೇಶವೇ. ಅದಕ್ಕೆ ಪ್ರತಿ ಕೆಲಸ ಮಾಡಬೇಕಾದರೂ ಕೂಡ ಬುದ್ಧವು ಶರಣ ಮನ್ವಿಚ್ಛ, ಬುದ್ಧಿಯಲ್ಲಿ ಆಶ್ರಯವನ್ನು ಕಾಣುದೀನೀಗ. ಏನೇ ಕೆಲಸ ಮಾಡಲಿ ಅದು ಬುದ್ಧಿಯಲ್ಲಿ ಎಂಡಾಗಬೇಕು. ಬುದ್ಧಿಯಲ್ಲಿ ಎಂಡಾಗಬೇಕು ಅಂದ್ರೆ ಏನು, ಜ್ಞಾನ ಕಾರ್ಯದಲ್ಲಿ ಮುಗಿಬೇಕು ಅಂತ ಅರ್ಥ. ಜ್ಞಾನ ಕಾರ್ಯಕ್ಕೆ ಜೋಡಿಸ್ಬೇಕು ಅದನ್ನು. ವಿದ್ಯಾರ್ಥಿ, ಅದು ಬಡವ ವಿದ್ಯಾರ್ಥಿ, ತುಂಬ ಬುದ್ಧಿವಂತನಾಗಿರ್ತಾನೆ, ತುಂಬ ಕಷ್ಟಪಡ್ತಾನೆ, ಪೇಪರ್ ಹಾಕ್ತಾನೆ ಪಾಪ, ಯಾತಕ್ಕೆ ಓದಕ್ಕೆ ಅನುಕೂಲ ಆಗಲಿ, ದುಡ್ಡು ಬರುತ್ತೆ, ಟೆಕ್ಸ್ಟ್ ಬುಕ್ ತೊಗೊಳೋದಕ್ಕೆ ಹೋಗ್ತಾನೆ ಪಾಪ, ಇನ್ನೂ ಸ್ವಲ್ಪ ಏನೋ ಅನುಕೂಲವಾಗುತ್ತೆ, ಯಾವುದೋ ಒಂದು ಪೇಪರ್ ತೊಗೊಂಡ್ಕೋತಾನೆ, ಪೆನ್ ತೊಗೊಳ್ತಾನೆ, ಏನೇ ಕಷ್ಟಪಟ್ಟರು ಕೂಡ ಅದಕ್ಕೆ ಅಪ್ಲೈ ಮಾಡ್ತಾನೆ. ಈ ರೀತಿ ನಾವು ಮಾಡಬೇಕು. ಲೌಕಿಕದ ಏನೇ ನಮಗಿರಲಿ ಅದೆಲ್ಲ ಜ್ಞಾನ ಕಾರ್ಯಕ್ಕೆ ವಿನಿಯೋಗ ಮಾಡ್ಕೋಬೇಕಾದ್ರೆ, ಜ್ಞಾನ ಕಾರ್ಯಕ್ಕೆ ವಿನಿಯೋಗ ಆಗಬೇಕು. ನಮ್ಮ ಟೈಮು ಜ್ಞಾನ ಕಾರ್ಯಕ್ಕೆ, ನಮ್ಮ ವಸ್ತುಗಳು ಜ್ಞಾನ ಕಾರ್ಯಕ್ಕೆ, ಬಂಧುಗಳು ಜ್ಞಾನ ಕಾರ್ಯ.